ಮಹಾಭಾರತಂ ಚೈವ ಪಂಚರಾತ್ರ ಮಹಾಖಿಲಂ ಮೂರೋ ರಾಮಾಯಣಂ ಚೈವ ಪುರಾಣಂ ಚ ಏತದಾಸ್ತಕಂ ಏಚಾನುಯಾಯಿನಸ್ತ್ರೇಷಾಂ ಸರ್ವೇ ತೇಜ ಸದಾಗಮ. ಯುಗಾದಿ ನಾಲ್ಕು ವೇದಗಳು, ಪಂಚರಾತ್ರ ಮತ್ತು ಮೂಲರಾಮಾಯಣ ಹಾಗೂ ಮಹಾಭಾರತ, ಇವಿಷ್ಟು ಸಹ ಮಹಾ ಅತ್ಯಂತ ಶ್ರೇಷ್ಠವಾದಂತಹ ಸದಾಗಮಗಳು. ಅವಕ್ಕೆ ಅನುಗುಣವಾಗಿರತಕ್ಕಂಥ ಪುರಾಣ ಮತ್ತು ಅನುಯಾಯಿಗಳಾಗಿರ್ತಕ್ಕಂಥ ಯಾವುದೇ ಒಂದು ಶಬ್ದರಾಶಿ ಕೂಡ ಸದಾಗಮ ಅಂತ ಹೆಸರು. ಇವುಗಳಿಂದನೇ ದೇವರು ತಿಳಿಲಿಕ್ಕೆ ಸಾಧ್ಯ. ಬೇರೆಯವುಗಳೆಲ್ಲ ದುರಾಗಮಗಳು, ಅವುಗಳಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇವುಗಳನ್ನು ತಿಳಿಬೇಕಾದರೂ ಕೂಡ ಸದಾಯುಕ್ತೈ ಭಕ್ತಿಮತ್ವಿ ಸುನಿಶ್ಚಿತೈ ಆಗಿರಬೇಕೆ ಹೊರತು ಉಳಿದವರಿಗೆ ಸಾಧ್ಯ ಇಲ್ಲ. ಜೊತೆಗೆ ನಚ ಕೇವಲ ತರ್ಕೇಣ ನಾಕ್ಷಜೈನ ಕೇನಚಿತ್, ಈ ಆಗಮಗಳಿಗೂ ಅದು ಗೊಡವೆನೇ ಬೇಡ, ಬರೀ ತರ್ಕದಿಂದ ತಿಳ್ಕೊಳ್ತೇವೆ ಅಂತ ಕೇಳಿದರೆ ಸಾಧ್ಯ ಇಲ್ಲ. ಪ್ರತ್ಯಕ್ಷದಿಂದ ಅಂದರೆ ಅದು ಸಾಧ್ಯ ಇಲ್ಲ, ಅದು ಕೇವಲ ಆಗಮಗಮ್ಯನಾದವನು ಪರಮಾತ್ಮ. ಇದಿಷ್ಟು ಕೂಡ ಒಂದು ದೃಷ್ಟಿಯಲ್ಲಿ ಓಂ ಶಾಸ್ತ್ರಯೋನಿತ್ವಾತ್ವಂ ಆ ಸೂತ್ರಕ್ಕೆ ಅರ್ಥ ಇದ್ದಾಗ ಲೆಕ್ಕ, ಇದಿಷ್ಟು ಬ್ರಹ್ಮಸೂತ್ರ ಭಾಷೆ ಇದ್ದಾಗ, ಅಲ್ಲೆಲ್ಲ ಇಷ್ಟು ವಾಕ್ಯಾರ್ಥ ಮಾಡಿಲ್ಲ, ಇಲ್ಲಿ ಮಾಡಿದ್ದಾರೆ. ಮುಂದೆ ಅಷ್ಟೆಲ್ಲ ಅಂದರೆ ಪ್ರಶ್ನೆ ಬಂತು. ಅಥವಾ ತರ್ಕಶಬ್ದೇನ ಸುನಿಶ್ಚಿತೈ ವಿಶಿಷ್ಟ ವಸ್ತುವೇದಕರಣೇನ, ಇಷ್ಟು ಹೇಳಿ ನಾ ಅವೇದವಿನ್ಮನುತೇದಂ ಬೃಹಂತಂ ಸರ್ವಾನುಭೂಮ ಆತ್ಮಾನಂ ಸಾಂಪರಾಯ ಇತಿ ದೈತ್ಯರೀಯ ಶ್ರುತಿ. ವೇದವಾಕ್ಯವನ್ನು ಕೊಟ್ಟು, ಪುರಾಣ ವಾಕ್ಯವನ್ನು ಕೊಟ್ಟರು, ಆಮೇಲೆ ವೇದವಾಕ್ಯವನ್ನು ಕೊಟ್ಟರು. ಭಾಳ ಜನ ಆಕ್ಷೇಪಣೆ ಮಾಡ್ತಾರೆ, ಆಚಾರ್ಯರು ಬರೀ ಪುರಾಣ ವಾಕ್ಯಗಳನ್ನು ಕೊಡ್ತಾರೆ ಅಂಥೇಳಿ, ಅವರು ಸರ್ವನ ನೋಡಿಲ್ಲ ಸರಿಗೆ. ಬರೀ ಪುರಾಣ ವಾಕ್ಯ ಆಚಾರ್ಯರು ಕೊಡೋದಿಲ್ಲ, ಶ್ರುತಿ ಸ್ಮೃತಿ ಎರಡನ್ನೂ ಕೊಡ್ತಾರೆ. ಶ್ರುತಿ ಸ್ಮೃತಿ ಎರಡೂ ಗ್ರಾಹ್ಯ ಆದ್ದರಿಂದ ಎರಡರಲ್ಲೂ ಇದೇ ವಿಷಯ ಬಂದಿದೆ ಅಂತ ಹೇಳೋದಕ್ಕೋಸ್ಕರ ಎರಡನ್ನೂ ಕೊಡ್ತಾರೆ. ಬ್ರಹ್ಮಾಂಡ ಪುರಾಣ ಅದು ಪೌರುಷೇಯ, ವೇದಗಳೆಲ್ಲ ಅಪೌರುಷೇಯ, ಅದನ್ನು ಕೋಟ್ ಮಾಡ್ತಾರೆ. ನಾ ಅವೇದವಿತ್ ಮನುತೇ ದಂ ಬೃಹಂತಂ ಸರ್ವಾನುಭೂಮ ಆತ್ಮಾನಂ ಸಾಂಪರಾಯ ಇತಿ ತೈತ್ತರೀಯ ಶ್ರುತಿ. ತೈತ್ತರೀಯ ಶ್ರುತಿ ಹೇಳ್ತಾ ಇದೆ, ನಾ ಅವೇದವಿನ್ ಮನುತೇ, ಯಾರು ವೇದವನ್ನು ತಿಳಿದಿಲ್ಲ ಅವರು ದೇವರನ್ನು ತಿಳಿಯಲಿಕ್ಕಾಗೋದಿಲ್ಲ. ಕಣ್ಣಿಲ್ಲದವರಿಗೆ ರೂಪಜ್ಞಾನ ಹೇಗೆ ಬರೋದಿಲ್ವೋ, ಶಾಸ್ತ್ರ ವೇದ ಓದಿದ್ದವರು ಏನು ತಿಳಿಯೋದಿಲ್ಲ, ಬ್ರಹ್ಮಜ್ಞಾನ ಬರೋದಿಲ್ಲ. ಪರಮಾತ್ಮ ಯಾತ್ ಬೃಹಂತಂ, ಬೃಹಂತಂ ಅಂದರೆ ಬೃಹು ಪೂರ್ಣತಾಯಂ ಅಂದರೆ ಪರಿಪೂರ್ಣನಾದ ಪರಮಾತ್ಮನ ತಿಳಿಲಿಕ್ಕೆ ಬೇರೆ ಪ್ರಮಾಣ ಇಲ್ಲ. ಸರ್ವಾನುಭುಂ ಆತ್ಮಾನಂ ಸಾಂಪರಾಯ, ಸರ್ವಾನುಭುಂ ಸರ್ವರ ಅನುಭವವನ್ನು ತಿಳಿದವನು, ಆತ್ಮಾನಂ ಸ್ವಾಮಿಯಾದವನು. ಸಾಂಪರಾಯ, ಸಾಂಪರಾಯ ಅಂದರೆ ಮೋಕ್ಷ, ಮೋಕ್ಷ ಪ್ರಾಪ್ತಿಗೋಸ್ಕರವಾಗಿ ಈ ಪರಮಾತ್ಮನ ತಿಳಿಲಿಕ್ಕೆ ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ, ವೇದ ಬಲ್ಲವನಿಂದ ಮಾತ್ರ ಸಾಧ್ಯ. ವೇದ ತಿಳಿಯದವನು ಬ್ರಹ್ಮನನ್ನು ತಿಳಿಯಲಾರ ಇತಿ ತೈತ್ತರೀಯ ಶ್ರುತಿ. ನೈಷಾ ತರ್ಕೇಣ ಬತಿರಾಪನೇಯ ಪ್ರೋಕ್ತಾ ಅನ್ನೇನೈವ ಸುಜ್ಞಾನಾಯ ಪ್ರೇಷ್ಠ ಇತಿ ಕಠಶ್ರುತಿ. ಇನ್ನೊಂದು ವಾಕ್ಯ, ನಾ ಏಷ ತರ್ಕೇಣ ಮತಿ ಆಪನೇಯ ಪ್ರೋಕ್ತ ಅನ್ನೇನ ಏವ ಸುಜ್ಞಾನಾಯ ಪ್ರೇಷ್ಠ. ಇದು ಯಮದೇವರು ನಚಿಕೇತನ ಹೇಳಿದ ಮಾತು ಕಠೋಪನಿಷತ್ತಿನೊಳಗೆ. ಏಷಾ ಮತಿ, ಈ ಒಂದು ಜ್ಞಾನ ಅಂದರೆ ಈ ಒಂದು ಜ್ಞಾನ ಯಾವ ಜ್ಞಾನ, ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನವು ತರ್ಕೇಣ ನಾ ಆನೇಯ ಅಪನೇಯ, ಆಪನೇಯ ಅಂತಿದೆ, ಆಪನೇಯ ಆ ಪ್ಲಸ್ ಅಪ, ಆ ಪ್ಲಸ್ ಆ ಪನೇಯ ಆಪನೇಯ, ಆನೇಯ ಪ್ಲಸ್ ಅಪನೇಯ ಆಪನೇಯ ಅಂತಾಗುತ್ತೆ. ಆನೇಯ ಅಂದರೆ ತಿಳಿಯೋದು, ಅಪನೇಯ ಅಂದರೆ ತಿರಸ್ಕಾರ ಮಾಡೋದು, ತಿಳಿಲಿಕ್ಕೆ ತಿಳಿದೇ ಇರಲಿಕ್ಕೆ. ದೇವರಿಗೆ ಸರಿಯಾಗಿ ತಿಳಿಲಿಕ್ಕೂ ಏನು ಬೇಕೋ ಆಗಮ ಬೇಕು, ಇಲ್ಲದ್ರೆ ತಿಳಿಯಕ್ಕೆ ಸಾಧ್ಯ, ತರ್ಕದಿಂದ ಸಾಧ್ಯ ಇಲ್ಲ. ದೇವರ ಬಗ್ಗೆ ಏನು ಅಲಗಳಿಲಿಕ್ಕೂ ಕೂಡ ಯಾವುದರಿಂದ ಸಾಧ್ಯ ಇಲ್ಲ, ತರ್ಕದಿಂದ ಸಾಧ್ಯ ಇಲ್ಲ. ಅದು ದೇವರ ಬಗ್ಗೆ ಏನು ಹೇಳೋದು ತರ್ಕದಿಂದ ಹೇಳೋದಕ್ಕೆ ಬರೋದಿಲ್ಲ, ತರ್ಕದಿಂದ ಅಲ್ಲಗಳಿಲಕ್ಕೂ ಬರೋದಿಲ್ಲ. ಯಾಕೆ, ಒಂದು ರೂಪಜ್ಞಾನ ಹೇಳಬೇಕಾದ್ರೆ ಕಪ್ಪು ಬಿಳಿ ಏನು ಹೇಳಬೇಕಾದ್ರೆ ಏನಿರಬೇಕು, ಅವನಿಗೆ ಕಣ್ಣಿರಬೇಕು. ರೂಪ ಇಲ್ಲ ಅಂತ ಹೇಳೋದಕ್ಕೆ ಏನು ಬೇಕು, ಕೊನೆ ಪಕ್ಷ ಮತ್ತೆ ಕಣ್ಬೇಕು. ಒಂದು ರೂಪ ಇದೆ ಅಂತ ಹೇಳೋದಕ್ಕೂ ಕಣ್ಬೇಕು, ರೂಪ ಇಲ್ಲ ಅಂತ ಹೇಳೋದಕ್ಕೂ ಕಣ್ಬೇಕು. ಆದರೆ ದೇವರ ಬಗ್ಗೆ ಯಾವುದೇ ಗುಣವನ್ನು ಹೇಳಬೇಕಾದ್ರೂ ಆಗಮ ಬೇಕು, ದೋಷ ದೂರತ್ತು ಹೇಳೋದಕ್ಕೂ ಮತ್ತೆ ಆಗಮ ಬೇಕು. ಆದ್ದರಿಂದ ಆಪನೇಯ, ಇದು ಒಂದು ಭಾಗ. ಇನ್ನೊಂದು, ಅನ್ನೇನೈವ ಪ್ರೋಕ್ತ ಸುಜ್ಞಾನಾಯ ಪ್ರೇಷ್ಠ. ಪ್ರೇಷ್ಠ, ಪ್ರೇಷ್ಠೋರ ರಾಮಸ್ಯ ಬಭೂವ ತಸ್ಮಾತ್, ಇಷ್ಟ ಪ್ರಾಯಿಷ್ಟ ಪ್ರೇಷ್ಠ, ಅತ್ಯಂತ ಪ್ರಿಯನಾದವನೇ ಇಷ್ಟ ಪ್ರೇಷ್ಠ. ನಚಿಕೇತನಿಗೆ ಯಮದೇವರು ಹೇಳ್ತಾ ಇದ್ದಾರೆ, ಪ್ರೇಷ್ಠ ಅತ್ಯಂತ ಪ್ರಿಯನಾದವನು ನೀನು. ಯಾತಕ್ಕೆ, ಪ್ರೇಯಸ್ಸು ಬೇಡ ಶ್ರೇಯಸ್ಬೇಕು ಅಂತ ಕೇಳಿದೆಯಲ್ಲ, ಭಾರ್ಯನ ಸಂತೋಷ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೇನೆ ಕೇಳು. ಸಂಬೋಧನೆ ಅದು ಸುಜ್ಞಾನಾಯ, ಸುಜ್ಞಾನಾಯ ಅನ್ನೇನೈವ ಪ್ರೋಕ್ತ. ಈ ಜ್ಞಾನ ಸಿದ್ಧಿ ಯಾವ ಬರೋದು ಅಂತ ಕೇಳಿದರೆ ಅನ್ನೇನೈವ ಪ್ರೋಕ್ತ. ಅನ್ನೇನ ಅಂತ ಹೇಳಿದರೆ ಅನ್ಯತ್ವ ಜ್ಞಾನಿನ, ಭೇದ ಜ್ಞಾನಿನ, ಜೀವೇಶ್ವರ ಭೇದ ಜ್ಞಾನಿನ. ಜೀವೇಶ್ವರರ ಭೇದವನ್ನು ಯಾರು ತಿಳ್ಕೊಂಡಿದ್ದಾರೆ, ಅವ್ರು ಹೇಳಿದರೆ ಮಾತ್ರ ಅರ್ಥ ಆಗುತ್ತೆ, ಅವ್ರು ತಿಳಿಯೋದಿಲ್ಲ. ಇಲ್ಲಿ ಹೊಸ ವಿಷಯವನ್ನು ಏನು ಬಂದಾಗಾಯಿತು ಅಂದರೆ, ದೇವರನ್ನು ತಿಳಿದಕ್ಕೆ ವೇದ ಬೇಕೇ ಬೇಕು, ಪ್ಲಸ್ ಉಪದೇಶ ಮಾಡೋ ಗುರುಗಳು ಬೇಕು. ಅನ್ನೇನೈವ ಪ್ರೋಕ್ತ ಅಂತ ಹೇಳಿದ್ರಿಂದ ಬರೀ ಪುಸ್ತಕ ಇದ್ದರೆ ಸಾಲದು, ಏನು ಬೇಕು ಅದಕ್ಕೆ, ಗುರುಗಳು ಬೇಕು. ಅದಕ್ಕಾಗಿ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಇತಿ ಕಠಶ್ರುತಿ. ಇದು ಕಾಟಕೋಪನಿಷತ್ತು. ಇನ್ನೊಂದು ಶ್ರುತಿ ಕೊಟ್ಟು ಮಾಡ್ತಾರೆ, ಮೂರು ಶ್ರುತಿ. ಒಂದು ಪುರಾಣ ವಾಕ್ಯ ಕೊಟ್ಟರೆ ಮೂರು ವೇದವಾಕ್ಯ ಕೊಡ್ತಾರೆ. ಅಂಥದ್ದು ವೇದವಾಕ್ಯನ ಉಲ್ಲೇಖ ಮಾಡಿಲ್ಲ, ಅಂಬರು ಓದಿಲ್ಲ ನಮ್ಮದು ಸ್ಪಷ್ಟ. ನಾ ಇಂದ್ರಿಯಾಣಿ ನಾ ಅನುಮಾನಂ ವೇದಾಹಾಹಿ ಏವ ಏನಂ ವೇದಯಂತಿ ತಸ್ಮಾತ್ ಆಹುಹು ವೇದಾಹ ಇತಿ ಪಿಪ್ಪಲಾದ ಶ್ರುತಿ. ಈ ಪಿಪ್ಪಲಾದ ಶ್ರುತಿ ಹೇಳ್ತಾ ಇದೆ, ನಾ ಇಂದ್ರಿಯಾಣಿ ಏನಂ ವೇದಯಂತಿ. ಹಾಗನ್ವಯ, ನಾ ಇಂದ್ರಿಯಾಣಿ ಏನಂ ವೇದಯಂತಿ. ಇಂದ್ರಿಯಾಣಿ ಇಂದ್ರಿಯಗಳು ಏನಂ ಈ ಪರಮಾತ್ಮನನ್ನು ನಾ ವೇದಯಂತಿ ತಿಳಿಸಿಕೊಡಲಾರವು ಅಷ್ಟೇ. ಆಮೇಲೆ ನಾ ಅನುಮಾನಂ ಏನಂ ವೇದಯತಿ, ಯುಕ್ತಿ ಅದನ್ನು ತಿಳಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಸೊ ಪ್ರತ್ಯಕ್ಷ ಆಗೋದು ಇಂದ್ರಿಯಾಣಿ ಅಂದ್ರೇನು? ಪ್ರತ್ಯಕ್ಷ. ನಾ ಅನುಮಾನಂ ಅಂದ್ರೇನು? ತರ್ಕ. ವೇದಾಹ ಆಗಿದ್ದು ಯಾವ್ದು ತಿಳಿಸ್ಕೊಡುತ್ತೆ ಅಂದರೆ ವೇದಾಹಿ ಏವ ಏನಂ ವೇದಯಂತಿ, ವೇದಗಳೇ ಇವನು ತಿಳಿಸಿಕೊಡ್ತಾ ಇವೆ. ಅದಕ್ಕೆ ವೇದಗಳು ಏನಂತ ಹೆಸರಾಯಿತೆ? ವೇದ ಅಂತ ಅದಕ್ಕೆ ಕರೆದಿದ್ದಾರೆ. ವೇದಯಂತೀತಿ ವೇದಾಹ, ವೇದಯಂತೀತಿ ವೇದ, ವೇದ ಅಂತ ತಿಳಿಸ್ಕೊಡೋದು ಅಂತ ಅರ್ಥ. ದೇವರನ್ನು ತಿಳಿಸ್ಕೊಡೋದ್ರಿಂದ ವೇದಗಳು ಏನಂತ ಹೆಸರು ಬಂತು? ವೇದ ಅಂತ ಹೆಸರು ಬಂದಿದೆ. ವೇದ ದೇವ, ದೇವರನ್ನ ಯಾವ್ದನ್ನು ತಿಳಿಬೇಕು? ವೇದನ್ನು ತಿಳಿಬೇಕು. ಉಲ್ಟಪಟ್ಟ ಮಾಡಿದರೆ ಆಯ್ತದ. ತಸ್ಮಾದಾಹು ವೇದಾಹ ಇತಿ, ಅದಕ್ಕೆ ವೇದಗಳಿಗೆ ವೇದ ಅಂತ ಹೆಸರು ಬಂದಿದೆ ಅಂಥೇಳಿ ಪಿಪ್ಪಲಾದ ಶ್ರುತಿ ಹೇಳ್ತಾ ಇದೆ. ಡೆಫಿನೇಷನ್ ಆಫ್ ವೇದನೇ ಬಂದ ಹಾಗಾಯ್ತು. ಏನು ನಿಗಮ ಅತೀತ, ವೇದಗಳು ತಿಳಿಸ್ಕೊಡ್ತಾ ಇವೆ, ಪೂರ್ತಿ ತಿಳಿಸ್ಕೊಡೋದಿಲ್ಲ, ಅದಕ್ಕೆ ಅತೀತ ಅಂತ ಕರೆದು. ವೇದಗಳಿಂದ ತಿಳಿಯಲಿಕ್ಕೆ ಸಾಧ್ಯ, ಸಮುದ್ರ ಕಣ್ಣಿಗೆ ಕಾಣುತ್ತೆ, ಪೂರ್ತಿ ಕಾಣೋದಿಲ್ಲ. ಆ ಕಡೆ ಎಂಡು ಕಾಣುತ್ತೆ, ಸಮುದ್ರದ್ದು ಕಾಣದೇ ಇಲ್ಲ. ಸೊ ವೇದಗಳ ಕಣ್ಣಿಗೆ ಕಂಡಿದ್ದು ಹೌದು, ಕಣ್ಣಿಗೆ ಕಾಣದೇ ಇದ್ದಿದ್ದು ಹೌದು. ದೇವರು ವೇದಗಳು ತಿಳಿಸಿಕೊಡುತ್ತೆ ಹೌದು, ಪೂರ್ತಿ ತಿಳಿಸ್ಕೊಡೋದಿಲ್ಲ ಹೌದು. ಇದರ್ಥ ಅವರೇ ಮಾಡಿ ಗೊತ್ತಾಗಲಿಲ್ಲ, ಆದ್ದರಿಂದ ಸಗುಣ ಬ್ರಹ್ಮನ ತಿಳಿಸ್ಕೊಡುತ್ತೆ, ನಿರ್ಗುಣ ಬ್ರಹ್ಮ ತಿಳಿಸ್ಕೊಡೋದಿಲ್ಲ ಅಂತ ಹೇಳಿಬಿಟ್ರೆ ಅಷ್ಟೇ. ಎರಡು ಬ್ರಹ್ಮಗಳಿಲ್ಲ, ಒಬ್ಬನೇ ಬ್ರಹ್ಮನನ್ನ, ಒಂದೇ ಸಮುದ್ರ, ಎರಡು ಸಮುದ್ರ ಇಲ್ಲ. ಒಂದೇ ಸಮುದ್ರ ಕಣ್ಣಿಗೆ ಕಾಣುತ್ತೆ, ಆ ಕೊನೆ ಕಣ್ಣಿಗೆ ಕಾಣೋದಿಲ್ಲ. ಸೊ ಒಬ್ಬನೇ ದೇವರನ್ನ ವೇದಗಳಿಂದ ತಿಳಿಯಲಿಕ್ಕೆ ಬರುತ್ತೆ, ಅದು ಪೂರ್ತಿ ತಿಳಿಯಲಿಕ್ಕೆ ಪಾತ್ರ ಬರೋದಿಲ್ಲ. ಸೊ ವೇದಗಳು ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಗೂ ಪೂರ್ತಿ ತಿಳಿಯಲಿಕ್ಕೆ ಆಗೋದಿಲ್ಲ ಅಂತ ಅದಕ್ಕೆ ಅರ್ಥ ಅಷ್ಟೇ ಹೊರತು ವೇದ ಅವೇದ್ಯ ಅಂತ ಅದಕ್ಕೆ ಅರ್ಥ ಅಲ್ಲ. ನೇಂದ್ರಿಯಾಣಿ ನಾಮಮಾನಂ ವೇದಾಹಿಯೇವ ಏನಂ ವೇದಯಂತಿ ತಸ್ಮಾದಾಹು ವೇದಾಹ ಇತಿ ಪಿಪ್ಪಲಾದ ಶ್ರುತಿ. ತೈತ್ತರಿಯ ಶ್ರುತಿ, ಕಠಶ್ರುತಿ, ಪಿಪ್ಪಲಾದ ಶ್ರುತಿ ಮೂರು ಹೇಳಿದರು. ಇದರಿಂದ ಏನಾಯಿತು? ಸದಾಗಮೈಕ ವಿಜ್ಞೇಯ ಅನ್ನೋದು ಗಟ್ಟಿಯಾಯಿತು. ಸದಾಗಮೈಕ ವಿಜ್ಞೇಯತ್ತ ಬ್ರಹ್ಮಾಂಡ ಪುರಾಣದಿಂದ ಸಿದ್ಧವಾಯಿತು, ಮತ್ತು ಈ ಒಂದು ಮೂರು ಶ್ರುತಿಗಳಿಂದನೂ ಸಿದ್ಧ ಆಯಿತು. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ನ ಕೇನಚಿತ್ ಇತಿ ಬ್ರಹ್ಮಾಂಡೇ ಪುರಾಣೇ ಕಥಿತ ಮಿತಿ ಶೇಷ ನಾ ಅವೇದವಿತ್ತಿತ್ಯಾದೋ ವೇದಶಬ್ದೇನ ಸರ್ವೇಪಿ ಸದಾಗಮಾಹ ಗೃಹ್ಯಂತೆ. ಇಲ್ಲಿ ನೋಟ್, ಇದಕ್ಕೆ ವೇದಗಳಿಂದ ತಿಳಿಯಲ್ಪಡ್ತಾನೆ ಅಂತ ಹೇಳಿದರೆ ಹಿಂದೆ ಸದಾಗಮಗಳು ಏನು ಹೇಳಿದ್ರಲ್ಲ ಅವೆಲ್ಲ ತಗೊಳ್ಬೇಕು ಅಂತ ಅರ್ಥ. ವೇದಗಳು ನಾಲ್ಕು ವೇದಗಳು ಉಳಿದು ಪಂಚಮ ವೇದ ಅಂತ ಕರೀತಾರೆ. ದೇರ್ಫೋರ್ ವೇದ ಶಬ್ದಕ್ಕೆ ಏನು ಬಂದಾಗಾಯ್ತು? ಈಗ ಎಲ್ಲ ಸದಾಗಗಳು ಇನ್ಕ್ಲೂಡೆಡ್. ನಾವು ವೇದ ಓದ್ತೇವೆ, ಮಹಾಭಾರತ ಓದೋದಿಲ್ಲ ಅಂತ ಹೇಳಬಾರ್ದು. ಮಹಾಭಾರತ ಕೂಡ ಏನು? ಅದು ವೇದನೆ. ಗೀತಾ, ಅದು ಮಹಾಭಾರತದ ಭಾಗ, ಅದು ವೇದನೆ. ಗೀತೋಪನಿಷತ್ ಅಂತ ಕರೆದಿದ್ದಾರೆ. ಭಗವದ್ಗೀತಾಸು ಉಪನಿಷತ್ಸು ಅಂತಂದರೆ ಅದು ವೇದನೆ. ಹೀಗಾಗಿ ಯಾವುದೇ ಒಂದು ಶಾಸ್ತ್ರ ಅದೇನಾಗುತ್ತೆ? ಅದಕ್ಕೆ ಪುರಂದರದಾಸ ಕೃತಿಗಳು ಏನಂತ ಕರೆದ್ರು? ಪುರಂದರ ಉಪನಿಷತ್ ಅಂತ ಕರೆದ್ರು. ದೇವರನ್ನು ತಿಳಿಸ್ಕೊಡೋದೆಲ್ಲ ಏನಾಗ್ಬಿಡತ್ತಾಗ? ಅದು ಪ್ರಾಕೃತ ವೇದ ಅಷ್ಟೇ, ಅದು ಕನ್ನಡ ವೇದ. ಸಂಸ್ಕೃತ ವೇದ ಇದೇನಾಯ್ತು, ಇದು ಕನ್ನಡ ವೇದ. ದೇವರು ತಿಳಿಸ್ಕೊಟ್ಟ ತಕ್ಷಣ ಏನು ಹೆಸರು ಬರುತ್ತೆ ಅದಕ್ಕೆ? ವೇದ. ವೇದಯಂತಿ ಇತಿ ವೇದಾಹ. ದೇವರನ್ನು ತಿಳಿಸ್ಕೊಟ್ಟ ತಕ್ಷಣ ಅದೇನಾಯಿತು ಅಂದರೆ ವೇದ ಶಬ್ದ ವಾಚ್ಯವಾಯಿತು. ಈ ದೃಷ್ಟಿಯಲ್ಲಿ ವೇದ ಅನ್ನೋ ಪದ ಬಹಳ ವ್ಯಾಪಕವಾದ ಪದ. ವೇದ ಶಬ್ದೇನ ಸರ್ವೇಪಿ ಸದಾಗಮಾಹ ಗೃಹ್ಯಂತೆ. ಅದಕ್ಕೆ ಬ್ರಹ್ಮಸೂತ್ರಗಳಲ್ಲಿ ಓಂ ವೇದಯೋನಿತ್ವಾತ್ ಅಂತ ಹೇಳಲಿಲ್ಲ. ಏನಂತ ಹೇಳಿದರು? ಓಂ ಶಾಸ್ತ್ರಯೋನಿತ್ವಾತ್ ಅಂತ ಹೇಳಿಬಿಟ್ಟು. ವೇದಯೋನಿತ್ವಾತ್ ಅಂತ ಹೇಳಿಬಿಟ್ಟು ಏನಾಗ್ತಿತ್ತಾಗ? ವೇದಗಳಿಗೆ ಅಷ್ಟೇ ಹೇಳಿದಾಗ ಆಗ್ತಿತ್ತು. ಶಾಸ್ತ್ರಯೋನಿತ್ವಾತ್ ಅಂತ ಹೇಳಿದಾಗ ದೇವರು ತಿಳಿಸ್ಕೊಡೋದಲ್ಲೇ ಶಾಸ್ತ್ರ, ಆದ್ದರಿಂದ ಶಾಸ್ತ್ರಗಮ್ಯನಾದವನು ಪರಮಾತ್ಮ. ಹಾಂ, ಹೌದು, ಸರ್ವಶಾಸ್ತ್ರತ್ವ ವೇದ್ಯ ಅವನೇ, ಸರ್ವಶಾಸ್ತ್ರ ತಾತ್ಪರ್ಯನೂ ಅವನೇ. ಮುಂದೆ ವೇದ ಶಬ್ದ ಸದಾಗಮಃ ಗೃಹ ಸರ್ವಂ ಅನುಭವತೀ ಸರ್ವಾನುಭೂ. ದೇವರಿಗೆ ಸರ್ವಾನುಭವ ಅಂತ ಯಾತಕ್ಕೆ ಕರೀತಾರೆ ಅಂದರೆ ದೇವರು ಎಲ್ಲವನ್ನೂ ಸಾಕ್ಷಿಯಿಂದ ನೋಡ್ತಾರೆ. ನಮಗೆ ಬೇರೆ ಬೇರೆ ಇಂದ್ರಿಯ ಅಥವಾ ಏನೇನೋ ಬೇಕು, ದೇವರಿಗೆ ಅದ್ಯಾವುದೂ ಬೇಡ. ಅದಕ್ಕೆ ದೇವರಿಗೆ ಏನಂತ ಹೆಸರಿದೆ? ಸರ್ವಾನುಭೂ ಅಂತ ದೇವರಿಗೆ ಹೆಸರು. ಸರ್ವಂ ಅನುಭವತೀತಿ ಸರ್ವಾನು, ಅನುಭವತಿ ಅಂದ್ರೇನು? ಸಾಕ್ಷಿಯಿಂದ ನೋಡ್ತಾನೆ ಅಂತ ಅರ್ಥ. ಸಾಕ್ಷಿಯಿಂದ ನೋಡೋದಕ್ಕೆ ಅನುಭವ ಅಂತ. ಸಾಕ್ಷಿ ಜ್ಞಾನಂ ಅನುಭವ. ಅನುಭವ ಶಬ್ದಕ್ಕೆ ಏನರ್ಥ? ಸಾಕ್ಷಿ ಜ್ಞಾನ. ದೇವರಿಗೆ ಎಲ್ಲವೂ ಅನುಭವಿಸಿದ್ದ ಅಂದ್ರೇನು? ಎಲ್ಲವನ್ನೂ ಸಾಕ್ಷಿಯಿಂದ ನೋಡ್ತಾನೆ. ದೇವರು ಬೇರೆ ಯಾವುದು ಬೇಕಾಗಿಲ್ಲ, ಅದು ವೈಭವ. ದೇವ್ ಸಾಕ್ಷಿ ಅಂದ್ರೇನು? ನಮ್ಮ ಸಾಕ್ಷಿ ಅಲ್ಲ, ಎಮ್ಮ ಬಂದ ಸಾಕ್ಷಿ ಹಾಕ್ರಿ, ವಿಟ್ನೆಸ್. ಇದು ಸಾಕ್ಷಿ ಅಲ್ಲ. ಯಾವ ಸಾಕ್ಷಿ? ಡೈರೆಕ್ಟ್ ನೋಡ್ತಾರೆ ಅಂತ ಅರ್ಥ. ಸಾಕ್ಷಾದಿತ್ಯತೆ ಸಾಕ್ಷಿ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಉಪನಿಷತ್ತು. ಜೀವೋ ವಿನಯಿತ ಸಾಕ್ಷಿ. ವಿಷ್ಣು ಸಹಸ್ರ ದೇವರು ಏನಂತ ಕರೆದಿದ್ದಾರೆ? ಸಾಕ್ಷಿ ಅಂತ ಹೇಳ್ತಾರೆ. ಇದರ ಇನ್ನೊಂದು ಅರ್ಥ, ನಮ್ಮೆಲ್ಲ ಕೆಲಸಕ್ಕೆ ಯಾರು ಸಾಕ್ಷಿ? ದೇವರೇ ಸಾಕ್ಷಿ, ಅದು ಯಾರು ನೋಡಿಲ್ಲ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ದೇವ್ರು ಏನು ಮಾಡ್ತಾನೆ, ಒಳ್ಳೇದು ಮಾಡಿ ಖುಷಿ ಪಡುವುದು, ಯಾರು ನೋಡಲೇ ಇಲ್ಲ ಒಳ್ಳೇದು ಮಾಡಿದ. ಅರೇ ಯಾರು ನೋಡಲೇ ಇಲ್ವಲ್ಲ ಅನ್ಕೊಂಡ, ಯಾರು ನೋಡಿದ್ದಾರೆ? ಇವ್ರು ನೋಡ್ಬಿಟ್ಟಿದ್ದಾರೆ. ಕೆಟ್ಟದ್ದು ಮಾಡಿದೆ ಯಾರು ನೋಡಲಿಲ್ಲ ಅಂತ ತಿಳ್ಕೊಂಡು ಅವಾಗ ಯಾರು ಮಾಡಿದ್ದಾರೆ? ಇವ್ರು ನೋಡ್ಬಿಟ್ಟಿದ್ದಾರೆ. ಆದ್ದರಿಂದ ಸರ್ವಾನುಭವ ಅಂತ ದೇವರ ಹೆಸರು. ಆತ್ಮಾನಂ ಪರಮಾತ್ಮಾನಂ, ಆತ್ಮ ಅಂದರೆ ಪರಮಾತ್ಮ ಅಂತ ಅರ್ಥ. ಸಾಂಪರಾಯ ಅಂದ್ರೆ ಮೋಕ್ಷ, ಸಾಂಪರಾಯೇ ಅಂದ್ರೇನು? ತದರ್ಥಂ ಶುಚಿರ್ಭಕ್ತಿ, ಇದು ಮೋಕ್ಷಾರ್ಥಂ ಅಂತರ್ಥ. ಸಾಂಪರಾಯೇ ಮೋಕ್ಷಾರ್ಥಂ, ಸಾಂಪರಾಯ ಮೋಕ್ಷ, ಮೋಕ್ಷಕ್ಕೋಸ್ಕರ ಬ್ರಹ್ಮಜ್ಞಾನ ಬರಬೇಕು ಅಂತಿದ್ರೆ ಯಾವುದರಿಂದ ತಿಳಿಬೇಕು? ಸದಾಗಮಗಳಿಂದನೇ ತಿಳಿಬೇಕು. ಆ ಅಪ ಇತಿ ವಿರುದ್ಧಾರ್ಥ ಯೋ ಉಪಸರ್ಗ ಯೋ ಕ್ರಮೇಣ ಸಂಬಂಧ. ಆ ಅಪ ಆಪನೇಯ ಬಂತಲ್ಲ, ಆ ಒಂದು ಅಪ ಅಂತ ಒಂದು ಎರಡನ್ನು ಸೇರಿಸ್ಕೋಬೇಕು. ಆನೇಯ ಪ್ಲಸ್ ಅಪನೇಯ ಇಜಿಕೊಳ್ತು ಆಪನೇಯ ಅಂತಾಯ್ತು. ವಿರುದ್ಧಾರ್ಥ ಯೋ ಉಪಸರ್ಗ ಯೋ ಕ್ರಮೇಣ ಸಂಬಂಧ. ಆ ಅಂಬುದು ಒಂದೇನು ಅರ್ಥ ಕೊಡುತ್ತೆ, ಅಪ ಅನ್ನೋದು ಏನು ಅರ್ಥ ಕೊಡುತ್ತೆ? ವಿರುದ್ಧಾರ್ಥ ಕೊಡುತ್ತೆ. ಆ ಅಪ ಆನೇಯ ಅಂದರೆ ತರೋದು, ಅಪನೇಯ ಅಂದ್ರೆ ಏನು? ತಗೊಂಡು ಹೋಗೋದು. ತರೋದಕ್ಕೆ ಅಪೋಸಿಟ್ ಯಾವುದು? ತಗೊಂಡು ಹೋಗೋದು. ಸೊ ಬ್ರಹ್ಮಜ್ಞಾನ ತರೋದು ಆನೇಯ, ಬ್ರಹ್ಮಜ್ಞಾನ ತಿರಸ್ಕಾರ ಮಾಡೋದು ಅಪನೇಯ. ಅದಕ್ಕೆ ಆನೇಯ ಅನಭವತಿ ಅಪನೇಯ ಅನಭವತಿ. ವಿರುದ್ಧಾರ್ಥಯೋ ಉಪಸರ್ಗಯೋ ಕ್ರಮೇಣ ಸಂಬಂಧ. ಏಷಾ ಪರಮಾತ್ಮ ವಿಷಯ ಮತಿ ಶುಷ್ಕೇಣ ತರ್ಕೇಣ ಆನೇಯ ಉತ್ಪಾದ್ಯ ಅಪನೇಯ ನಿರಾಕಾರ್ಯ ಚ ಅನಭವತಿ. ಈ ಒಂದು ಬ್ರಹ್ಮವಿಷಯಕವಾದ ಜ್ಞಾನ ತರ್ಕದಿಂದ ತರಲಕ್ಕೂ ಬರೋದಿಲ್ಲ, ತರ್ಕದಿಂದ ಅಲ್ಲಗಳಲ್ಲಕ್ಕೂ ಬರೋದಿಲ್ಲ. ಗಾಡ್ ಈಸ್ ಬಿಯಾಂಡ್ ರೀಸನಿಂಗ್ ಅಂತ ಹೆಸರು. ಯುಕ್ತಿ ಅತೀತನಾದವನು ಪರಮಾತ್ಮ, ತರ್ಕಾತೀತನಾದವನು ಅಂತ ಅರ್ಥ. ಇಂತೂ ಅನ್ಯೇನ ಜೀವೇಶ್ವರಾದಿ ಭೇದ ಜ್ಞಾನಿನ, ಅನ್ಯ ಶಬ್ದಕ್ಕೆ ಅದೇ ಅರ್ಥ. ಅನ್ಯೇನ ಅಂದರೆ ಬೇರೆಯವರು ಹೇಳಬೇಕು ಅಂತ ಅರ್ಥ. ಬೇರೆಯವರು ಅಂದರೆ ಯಾರು? ದೇವರನ್ನು ಬೇರೆ ಅಂತ ತಿಳ್ಕೊಂಡವರು ಬೇರೆಯವರು. ಅವರಿಂದ ಹೇಳಬೇಕೆ ಹೊರ, ಅವ್ರು ಹೇಳಿದ್ರೆ ತಿಳಿಯುತ್ತೆ ಹೊರತು ಬೇರೆಯವರು ತಿಳಿಯೋದಿಲ್ಲ. ಅಂದರೆ ಅದ್ವೈತ ಜ್ಞಾನಿಗಳಿಗೆ ಏನು ಅರ್ಹತೆ ಇಲ್ಲ, ಉದ್ದೇಶ ಮಾಡೋ ಅರ್ಹತೆ ಇಲ್ಲ. ಯಾತಕ್ಕೆ? ಉಪನಿಷತ್ ಹೇಳ್ತಾ ಇದೆ, ನೀವು ಹೇಳಬಾರ್ದು. ಯಾರು ಹೇಳಬೇಕು ಅದನ್ನು? ದ್ವೈತಿಗಳು ಹೇಳಬೇಕೆ ಹೊರತು ಅದ್ವೈತಿಗಳು ಹೇಳಬಾರ್ದು. ಸ್ಪಷ್ಟ ತಮಾಷೆ ಅಂದರೆ ಇದು ಶಂಕರ ಭಾಷ್ಯದಲ್ಲಿ ಇರೋದು ಹಾಗೇನೆ. ಭೇದ ಜ್ಞಾನ ಇರೋ ಹೇಳಬೇಕು ಅಂತಾರೆ, ಬರೀತಾರೆ ಹೇಳಬೇಕಾದ್ರೆ ಅವೆಲ್ಲ ಕೊನೆಗೆ ಹೊಡೆದಾಗ್ತಾರೆ ವ್ಯಾವಹಾರಿಕ ಅಂತ ಹೇಳ್ಬಿಟ್ಟು. ಇಲ್ಲಿ ಬೇರೆ ಅರ್ಥ ಬರಲಿಕ್ಕೆ ಬರೋದಿಲ್ಲ, ಅದೇ ಅರ್ಥನೇ ಬರೀಬೇಕು. ಎಲ್ಲ ಭಾಷಿಕರ ಅರ್ಥ ಬರೀಬೇಕಾದ್ರೂ ಕೂಡ ದೇವರು ಬೇರೆ ನಾವು ಬೇರೆ ಅಂತ ತಿಳ್ಕೊಂಡಿರ್ತಾರಲ್ಲ, ಅವ್ರು ಹೇಳಿದ್ರೆ ತಿಳಿಯುತ್ತವ್ರು ಬೇರೆ ಹೇಳಿದ್ರೆ ತಿಳಿಯೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಗುರುತ್ವ ಅನ್ನೋ ಯಾರಿಗೆ ಬಂತಾಗಿದ್ರೆ? ಆಚಾರ್ಯ ಶ್ರೀಪದ ಆಚಾರ್ಯ ಅಷ್ಟವತ್ತು ಎಲ್ರಿಗೂ ಗುರುತ್ವ ಬರೋದಿಲ್ಲ. ಅದರಿಂದ ವೇದ ವಚನೇನ ಇವತ್ತು ಚೀಫ್ ಮಿನಿಸ್ಟರ್ ಆಗಬೇಕು, ಏನಾಗಿರ್ಬೇಕು ಕೊನೆ ಪಕ್ಷ? ಒಂದೊಂದು ಎಮ್ ಎಲ್ ಎ ಎಂ ಪಿ ಏನೋ ಒಂದು ಇರಬೇಕಾಗಬೇಕು, ಮುಂದಾರ ಆಗಬೇಕು ಕೊನೆ ಪಕ್ಷ. ಇಲ್ಲ ಹೋದ್ರೆ ಇಲ್ಲ, ಆ ರೀತಿ ಒಂದು ವ್ಯವಸ್ಥೆ ಆಗಿದೆಯೋ, ಉಳಿದವರಿಗೆ ಸಾಧ್ಯ ಇಲ್ಲ. ಜೀವೇಶ್ವರಾದಿ ಭೇದ ಜ್ಞಾನಿನ ಭಗವದ್ಭಕ್ತಿಯಾದಿ ಮತ ಇತಿ ಅಷ್ಟು ಗಲಾಟೆ ಮಾಡ್ತಿದ್ದಾರೆ ಪಾಪ. ನಾವಾಗಬೇಕು ಅಂತ ನಾವ್ಯಾರು ನಾವಾಗಬೇಕು ತೋದ್ರೆ ಅಂತಾರೆ. ನಿಮ್ಗೆ ಅರ್ಹತೆ, ಯಾವ ಅರ್ಹತೆ ಇಲ್ಲ, ಅದೇನಿಲ್ಲ, ಇದೇ ಇಲ್ಲ, ಯಾವ ಕ್ಯಾಂಡಿಡೇಟ್ ಆಗ ಸಾಧ್ಯತೆನೇ ಇಲ್ಲ. ಹಾಗಾಗಿಬಿಡ್ತಾರೆ. ಆಚಾರ್ಯೇಣ ಪ್ರೋಕ್ತ ವೇದವಚನೇನ ವೇದ ಪ್ರವಚನೇನ ಉತ್ಪಾದಿತ ಇವ ಎಕ್ಸ್ಪ್ಲೇನ್ ಮಾಡಿದರು. ಭಗವದ್ ಅನ್ಯತ್ವ ಜ್ಞಾನಿ ಅಂದ್ರೆ ಯಾರು ಅಂದರೆ ಭಗವದ್ಭಕ್ತಿಯಾದಿ ಮತ. ಅವನು ಹೇಳೋನು ಏನಿರಬೇಕು? ಭೇದ ಜ್ಞಾನ ಇರಬೇಕು ಅಂದ್ರೆ ಏನರ್ಥ? ದೇವರಲ್ಲಿ ಭಕ್ತಿ ಇರಬೇಕು ಅಂತ ಅರ್ಥ. ಅದಕ್ಕೆ ದೇವರಲ್ಲಿ ಜ್ಞಾನ ಭಕ್ತಿ ಎಲ್ಲ ಇಟ್ಕೊಂಡವನು ಹೇಳಿದರೆ ತಿಳಿಯುತ್ತೆ ಹೊರತು, ಯಾರಿಗೆ ಸ್ವತಃ ಜ್ಞಾನ ಇಲ್ಲ, ಯಾರಿಗೆ ಸ್ವತಃ ಭಕ್ತಿ ಇಲ್ಲ, ಅವನ ಭಕ್ತಿ ಹೇಗೆ ಹುಟ್ಟಿಸ್ತಾನೆ? ತನ್ನಲ್ಲೇ ಭಕ್ತಿ ಇಲ್ಲದ ಹೋದಾಗ ಉಳಿದವ್ರ ಭಕ್ತಿ ಹುಟ್ಟಿಸೋ ಬರೋದಿಲ್ಲ. ಆದ್ದರಿಂದ ಭಕ್ತಿಯಾದಿ ಹೊಂದಿದವನಾಗಬೇಕು. ಆಚಾರ್ಯೇಣ ಪ್ರೋಕ್ತ ವೇದ ಪ್ರವಚನೇನ ಉತ್ಪಾದಿತೈವ, ಗುರುಗಳು ಹೇಳಬೇಕು ಒಂದು, ಶಾಸ್ತ್ರದಿಂದನೇ ಹೇಳಬೇಕು ಇನ್ನೊಂದು. ಮತ್ತೆ ಬರೀ ಶಾಸ್ತ್ರ ಎದುರು ಆಗಲಿಲ್ಲ, ಬರೀ ಗುರುಗಳು ಎದುರು ಆಗಲಿಲ್ಲ, ಸೊ ಅದು ಎರಡೂ ಬೇಕು ನಮಗೀಗ. ಮತ್ತೆ ಅದಕ್ಕೆ ಅದರಲ್ಲಿ ಇಂಪಾರ್ಟೆನ್ಸ್ ಯಾವುದು ಕೊಟ್ಟರು? ಗುರುಗಳಿಗೆ ಜಾಸ್ತಿ ಕೊಟ್ಟರು. ಯಾತಕ್ಕೆ? ಬರೀ ಶಾಸ್ತ್ರ ತಿಳಿಯೋದಿಲ್ಲ. ಆದ್ದರಿಂದಾಗೇನೆ ಲಿಂಗಭೂಯಸ್ತ್ವ ತದ್ದಿ ಬಲೀಯ ತದಪಿ ಅಂತ ಬ್ರಹ್ಮಸೂತ್ರ. ಎರಡರಲ್ಲಿ ರಿಲೇಟಿವ್ ಇಂಪಾರ್ಟೆನ್ಸ್ ಯಾವುದಕ್ಕೆ? ಗುರುಪದೇಶಕ್ಕೆ ಅಂತ ಹೇಳಿದ್ದಾರೆ. ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರ ಅಂತ ಆಚಾರ್ಯರ ಭಾಷ್ಯ. ಅದಕ್ಕೆ ಪ್ರೋಕ್ತ ವೇದ ಪ್ರವಚನೇನ ಉತ್ಪಾದಿತೈವ ಸುಜ್ಞಾನಾಯ ಸಾಕ್ಷಾತ್ಕಾರಾಯ ಭವತಿ. ಸುಜ್ಞಾನ ಅಂದ್ರೇನು? ಬರೀ ಪಾಂಡಿತ್ಯ ಯಾರಿಂದ ಬೇಕಾದ್ರೆ ಬರಬಹುದು. ಬೇಕಾದ್ರೆ ಎಲ್ಲೆಲ್ಲೋ ಹೋದ್ರೆ ವ್ಯಾಕರಣ ಪಂಡಿತರಾಗಲಿಕ್ಕೆ ಬರುತ್ತೆ. ವ್ಯಾಕರಣ ಪಂಡಿತರಾಗಬೇಕಾದ್ರೆ ಯಾರೇ ಆಗಿರ್ಬೇಕಾಗಿಲ್ಲ? ದ್ವೈತಿಗಳೇ ಆಗಬೇಕಾಗಿಲ್ಲ. ಬರೀ ವೇದ ಹೇಳೋದಕ್ಕೆ ದ್ವೈತಿಗಳಾಗಿರ್ಬೇಕಾಗಿಲ್ಲ. ಆದರೆ ಸುಜ್ಞಾನ ಅಪರೋಕ್ಷ ಜ್ಞಾನ ಬರೋಕಾರೆ ಏನಾಗಬೇಕು? ಇದಾಗಬೇಕು. ಸುಮ್ಮನೆ ಮನೇಲಿ ಎಲ್ಲ ಮೆಡಿಕಲ್ ಪುಸ್ತಕ ಓದ್ಕೊಡ್ರಿ, ಏನು ತೊಂದರೆ ಇಲ್ಲ. ಬಟ್ ಏನಿಲ್ಲ, ಅದರಿಂದ ನಿಮಗೆ ಡಿಗ್ರಿ ಬರೋದಿಲ್ಲ. ಅದರಿಂದ ಎಷ್ಟು ಕಷ್ಟಪಟ್ಟರು ಕೂಡ ಓದಿದ ಶ್ರಮ ಅಷ್ಟೇ ಹೊರತು ಡಿಗ್ರಿ ಬರೋದಿಲ್ಲ. ನಾನೇ ಓದ್ಕೊಂಡು ಇನ್ನೊಂದು ಹೊಸ ಕೇಸ್ ಆಗ್ತಾರೆ. ನೀ ಅವನೇ ಓದ್ಕೊಂಡಿದ್ದು ಏನಾಯ್ತು ಅಲ್ಲಿಗೀಗ? ಅಫೆನ್ಸ್ ಅದು. ಅದರಿಂದ ಯಾವ ಎಲ್ಲರಿ ಅರ್ಹತೆ ಬರೋದಿಲ್ಲ, ಪ್ರಾಕ್ಟೀಸ್ ಮಾಡಲಿಕ್ಕೆ ಬರೋದಿಲ್ಲ. ಅದರಿಂದ ಗೊತ್ತಾಯ್ತು, ಅರ್ಹತೆ ಬರಬೇಕಾದ್ರೆ ಇದಾಗಬೇಕು. ಅದಕ್ಕೆ ಅಪರೋಕ್ಷ ಜ್ಞಾನವಾದರೆ ಜ್ಞಾನ, ಅಪರೋಕ್ಷ ಜ್ಞಾನವಾಗತಕ್ಕಂಥ ಉಪದೇಶ ಆಗಬೇಕಾದ್ರೆ ಅದು ಬರೀ ವೇದ ಓದಿರ ಬರೋದಿಲ್ಲ. ವೇದಗಳನ್ನು ಉಪದೇಶ ಮಾಡಬೇಕು ಗುರುಗಳು, ಅವರು ದ್ವೈತಿಗಳಾಗಿರಬೇಕು. ಆಗ ನಮಗೆ ಅಪರೋಕ್ಷ ಜ್ಞಾನ ಆಗುತ್ತೆ ಹೊರತು ಇಲ್ಲದ ಹೋದರೆ ಆಗೋದಿಲ್ಲ. ಅದಕ್ಕೆ ಸುಜ್ಞಾನಾಯ ಶಬ್ದಕ್ಕೆ ಅರ್ಥ ಅಪರೋಕ್ಷ ಜ್ಞಾನ ಅಂದ್ರೆ ಒಂದೇ ಸಾಕ್ಷಾತ್ಕಾರಾಯ ಭವತಿ. ಪ್ರೇಷ್ಠೇತಿ ಎಷ್ಟದ ಅಂತ ಹೇಳೋದಿಲ್ಲ. ಈ ಸ್ಕೂಲ್ ನಾನ್ ರೆಕಗ್ನೈಸ್ಡ್ ಅಂದ್ರೆ ಏನು ಮಾಡ್ತಾರಾಗ, ಯಾರು ಸೇರಿಸಲ್ಲ ಅಲ್ಲಿ. ಅಲ್ಲಿ ಹೋದ್ರೆ ಏನು ಉಪಯೋಗ ಇಲ್ಲ, ಅಫ್ಕೋರ್ಸ್ ಕೌಂಟೇ ಆಗ ಒಂದು ವರ್ಷ ಎಷ್ಟು ಇದ್ದಾಗ ಲೆಕ್ಕ. ಅದಕ್ಕೆ ದೈತಿಗಳು ಹೇಳಿದಾಗ ಮಾತ್ರ ಅವನು ಏನಾಗ್ತಾನೆ ಅಫಿಲೇಟ್ ಆದಾಗ ಆಗ್ತಾನೆ, ಅದ್ರ ಆಗೋದಿಲ್ಲ. ಪ್ರೇಷ್ಠ ಇತಿ ನಚಿಕೇತ ಸಂಪ್ರತಿ ಯಮಶ್ಚ ಸಂಬುದ್ಧಿ. ಪ್ರೇಷ್ಠ ಅತ್ಯಂತ ಪ್ರಿಯನಾದವನೇ, ಇಷ್ಟ ಪ್ರಾ ಇಷ್ಟ ಅಂತ ನಚಿಕೇತನೇ ಅಂತೇಳಿ ಯಮದೇವರು ಏನು ಹೇಳ್ತಾ ಇದ್ದಾರೆ, ಯಾರಿಗೆ ಹೇಳ್ತಿದ್ದಾರೆ, ನಚಿಕೇತನಿಗೆ ಹೇಳ್ತಾ ಇದ್ದಾನೆ. ನಚಿಕೇತನ ಪ್ರಿಯ ಆಗ್ಲಿಕ್ಕೆ ಮುಖ್ಯವಾದ ಕಾರಣ ಏನಿದೆ, ಏನೇನೋ ಕೊಡ್ತೀನಿ ಅಂದ್ರೂ ಬೇಡ ಅಂತ ಹಠ ಹಿಡಿದ್ಬಿಟ್ಟ. ಏನು ಬೇಕು ಅಂತ ಹಠ ಹಿಡಿದ, ಜ್ಞಾನನೇ ಬೇಕು ಅಂತ, ಅದಕ್ಕೆ ಶ್ರೇಯಸ್ ಬೇಕು ಅಂತ ಕೇಳಿದ. ಪ್ರೇಷ್ಠ ಅಂತ ಕರೋದು ಏನು, ಇದರಿಂದ ನಾವು ದೊಡ್ಡವರು ಪ್ರಿಯರಾಗಬೇಕಾದ್ರೆ ಏನು ಕೇಳಬೇಕು, ಯಾವಾಗಲೂ ಶ್ರೇಯಸ್ಸನ್ನು ಕೇಳಬೇಕು ಹೊರತು ಬೇರೆದನ್ನು ಕೇಳಿದ್ರೆ ಆಗೋದಿಲ್ಲ. ಮೇಷ್ಟ್ರ ಮನೆಗೆ ಹೋದ, ಪಾಠ ಹೇಳ್ಬಿಟ್ಟು ಕಾಫಿ ಕೊಡ್ತೀರಾ ಅಂತ ಕೇಳಿ, ಏನು ಮಾಡ್ಬೇಕು ಅದಕ್ಕೆ, ಕಾಫಿ ಕೊಡಿ ಊಟ ಹಾಕಿ ಹೋಗಿರೋ ಮೇಷ್ಟ್ರ ಮನೆಗೆ ಮರುದಿವಸ ಪರೀಕ್ಷೆ ಇದೆ, ಊಟ ಹಾಕಿ ಸ್ವೀಟ್ ಹಾಕಿ ಅಂತ ಕುತ್ಕೊಂಡ್ಬಿಟ್ರೆ ಅವನು ಏನು ಅದು ಓಡಿಸ್ಬಿಡ್ತಾರಲ್ಲ, ಆದಷ್ಟು ಬೇಗ ಬೇರೆಯವ್ರಿಗೆ ಪಾಠಕ್ಕೆ ಡಿಸ್ಟರ್ಬ್ ಆಗುತ್ತೆ ಹೋಗಿಬಿಡುತ್ತೆ ಕಳಿಸ್ಬಿಡ್ತಾರೆ. ಏನಮ್ಮ ನಚಿಕೇತ, ನಚಿಕೇತ ಶಬ್ದ ಅದು ನಚಿಕೇತ ಮನಃಶಬ್ದ ಇದ್ದಾಗೆ, ಮನಃ ಮನೋ ಮನಃ ಅಂತ ನಡೆಯೋದಿಲ್ಲ, ಮತ್ತೆ ಮನಃ ಮನಸ್ಸಿ ಮನಾಂಸಿ ಅಂತ ನಡೆಯುತ್ತೆ. ಇದು ಪುಲ್ಲಿಂಗ ಆದ್ರಿಂದ ವೇದಾಹ ವೇದಸೋ ವೇದಸಃ ಆ ರೀತಿ ನಡೆಯೋದು. ನಚಿಕೇತ ಶಬ್ದ ಆದ್ರಿಂದ ನಚಿಕೇತ ಸಂ ಮತ್ತು ದ್ವಿತೀಯ ವಿಭಕ್ತಿ ಏನಾಯ್ತಾಗ ನಚಿಕೇತಂ ಆಗಲಿ ನಚಿಕೇತ ಸಂ ಅಂತ ವೇದಸಂ, ವೇದಶಬ್ದ ವೇದಸಂ ಅಂತ ಆಗತ್ತೆ, ನಚಿಕೇತ ಸಂ ಅಂತ ಆಯ್ತು. ಸೊ ನಚಿಕೇತ ಅಂತ ಕರೆ ಪುರೂರವಸ್, ಅದೇ ರೀತಿ ಪುರೂರವ ಶಬ್ದ ಅಲ್ಲದು ಪುರೂರವಸ್ ಅಂತ ಹೆಸರು. ಮನಸ್ಸು ಹಾಗೆ ಕನ್ನಡದಲ್ಲಿ ಮನಸ್ಸು ಅಂದು ಬಿಡ್ತಾರೆ, ಸಂಸ್ಕೃತ ಹೇಳಬೇಕಾದ್ರೆ ಮನಃ ಮನಸ್ಸಿ ಮನಾಂಸಿ ಹಾಗೆ ನಡೀಬೇಕದು. ಏನಂ ಪರಮಾತ್ಮಾನಂ, ಈ ಪರಮಾತ್ಮನನ್ನ ತಸ್ಮಾತ್ ವೇದನ ಕರಣತ್ವೇ ಸಮಾನೇಪಿ ಅಸಾಧಾರಣ್ಯೇನೆ ಉಪದೇಶ ಭವಂತಿ ಇತಿ ನ್ಯಾಯಾತ್ ವಿಶಿಷ್ಟ ವಸ್ತು ವೇದನ ಕರಣತ್ವಾದೇವ ಹಿ ಏತಾನ್ ವೇದಾ ಇತ್ಯಾಹು ಡೆಫಿನೇಷನ್. ಸೊ ವೇದನ ಕರಣತ್ವೇ ಸಮಾನೇಪಿ, ಈ ಪ್ರತಿ ಇಂದ್ರಿಯಗಳಿಗೆ ಏನಿದೆ ವೇದನ ಅಂದ್ರೆ, ಕರ್ಣದ ವೇದನ ಮಾಡ್ಕೋಬಾರದು. ಕರ್ಣದ ವೇದನ ಅಂದ್ರೇನು, ನೋವು ಅಂತ ಅರ್ಥ. ಮತ್ತು ವೇದನ ಕರಣ ಅಂದರೆ ವೇದಗಳು ವೇದನ ಕರಣವಾಗಿವೆ ಅಂದರೆ ನೋವು ಉಂಟು ಮಾಡುತ್ತೆ ಅಂತ ಆಗುತ್ತೆ. ವೇದ ಅಭ್ಯಾಸ ಮಾಡುವಂತಷ್ಟು ನೋವಾಗುತ್ತಲ್ಲ, ಆ ರೀತಿ ತಿಳ್ಕೊಬಿಟ್ರೆ ಕಷ್ಟ. ಅದಲ್ಲ, ವೇದನ ಅಂದರೆ ತಿಳುವಳಿಕೆ ಅಂತ ಅರ್ಥ. ತಿಳುವಳಿಕೆಯನ್ನು ಉಂಟು ಮಾಡೋದಕ್ಕೆ ಏನಂತ ಕರೀತಾರೆ, ವೇದ ಅಂತ ಕರೀತಾರೆ. ಅರ್ಥ ಆಯ್ತಾ? ತಿಳುವಳಿಕೆಯನ್ನು ಉಂಟು ಮಾಡೋದಕ್ಕೆ ವೇದ ಅಂದ್ರೆ ಯಾವುದು ತಿಳುವಳಿಕೆಯನ್ನು ಕೊಡುತ್ತೋ ಅದೇನೋ ಅದು ವೇದ. ಹಾಗಿದ್ದರೆ ನಮಗೆ ಇಂದ್ರಿಯಗಳು ತಿಳುವಳಿಕೆ ಕೊಡುತ್ತಲ್ಲ, ಇದನ್ನು ವೇದ ಅಂತ ಕರಿಬಹುದಲ್ಲ. ಗೊತ್ತಾನೆ, ಇನ್ಫರೆನ್ಸ್ ತಿಳುವಳಿಕೆ ಕೊಡುತ್ತಲ್ಲ, ಅದನ್ನು ವೇದ ಅಂತ ಕರಿಬಹುದಾ ಅಂತ ಕೇಳಿದರೆ, ಹೌದು ಕರಿಬಹುದು. ಆದರೆ ವೇದಗಳನ್ನೇ ವೇದ ಅಂತ ಯಾತಕ್ಕೆ ಕರಿಬೇಕು ಅಂತ ಕೇಳಿದರೆ, ಅಸಾಧಾರಣ್ಯೇನ ವಿಪದೇಶ ಭವಂತಿ, ಒಂದು ನ್ಯಾಯ. ಅಸಾಧಾರಣ್ಯೇನ ವಿಪದೇಶ ಭವಂತಿ, ಒಂದು ಅಸಾಧಾರಣವಾದ ಗುಣ ಇದ್ದಾಗ ಅದಕ್ಕೆ ವಿಶಿಷ್ಟವಾದ ಹೆಸರು ಬರುತ್ತೆ. ಬಟ್ ಪೆಟ್ ಎಕ್ಸಾಂಪಲ್ ಏನದಕ್ಕೆ, ಅಭಕ್ಷ ವಾಯುಭಕ್ಷ ಅಂತ ಕರೀತಾರೆ. ಅಭಕ್ಷ ಮುನಿಗಳು ಅಂತ ಕೆಲವರು, ವಾಯುಭಕ್ಷ ಮುನಿಗಳು ಅಂತ ಕೆಲವರು. ಅಭಕ್ಷ ಮುನಿಗಳು ಅಂದ್ರೆ ಏನು, ಅಪ್ಪ ಅಂದ್ರೆ ನೀರು, ಬರೀ ನೀರು ಕುಡಿದಿರೋ ಮುನಿಗಳು ಅಂತ ಹೆಸರು. ವಾಯುಭಕ್ಷ ಮುನಿಗಳು ಅಂದ್ರೆ ಏನು, ಬರೀ ಗಾಡಿ ಕುಡಿದಿರೋರು ಅಂತ ಅರ್ಥ. ಬರೀ ಗಾಡಿ ಕುಡದಿದ್ರೆ ವಾಯುಭಕ್ಷ, ಬರೀ ನೀರು ಕುಡದಿದ್ರೆ ಅಭಕ್ಷ. ನಾವು ನೀರು ಕುಡಿತೇವೋ ಇಲ್ವೋ, ನಮ್ಮನ್ನ ಯಾಕೆ ಅಭಕ್ಷ ಅಂತ ಕರೆಯೋದಿಲ್ಲ, ನಾವು ನೀರು ಜೊತೆ ಇನ್ನೇನೋ ಕುಡಿತೀವೋ, ಅದರಿಂದ ಅದು ಬರಲಿಲ್ಲ. ಅದೇ ರೀತಿ ವಾಯುಭಕ್ಷ ಅಂತ ಅಲ್ಲಿ ವಾಯುಭಕ್ಷ ಹೋದ್ರೆ ಇಲ್ಲರೂ ಬದುಕೋದಿಲ್ಲ ಯಾರು ಕೂಡ. ವಾಯು ಪ್ಲಸ್ ಇತರ ಭಕ್ಷಕರಾಗಿದ್ದೆ ನಾವೀಗ. ಇವ್ರು ಇನ್ನೂ ಸಿಮೆಂಟ್ ಭಕ್ಷಕರು ಅವರೆಲ್ಲ ಇದ್ದಾರಲ್ಲ, ಇನ್ನು ಭಾರಿ ಭಕ್ಷಕರು ಇದ್ದಾರೆ. ಆದರೆ ಋಷಿಗಳೇನವರು ಬರೀ ಕಾವಲ, ಅದಕ್ಕೆ ಅಸಾಧಾರಣ ಅಂತ ವ್ರತ ಮಾಡ್ತಾರೆ ಅಂತ ಹೇಳಿದ್ರೆ ಏನರ್ಥ, ವ್ರತ ಮಾಡ್ತಾರೆ ಮಠಕ್ಕೆ ಹೋದ ಊಟ ಮಾಡಿ ವ್ರತ ಅಂತ ಕರೀಲಿಲ್ಲ ಅದನ್ನ. ಯಾತಕ್ಕೆ ಅಸಾಧಾರಣ ಅಲ್ಲ ಅದು, ಮಾಡಿ ಹೊರಗೆ ಸೂಡಿ ಕೂಡ ಮಾಡಿಲ್ಲ ಅಂತ ಬೇಯುತ್ತಾರೆ, ಕೊನೆಗೆ ಏನೋ ಇಂದ್ರ ಕೊಂಡೋಗ್ಬಿಡ್ತಾರೆ ಅದು ಸಿಕ್ಕರ ಕೊನೆಗೆ, ಏನಾದ್ರು ಒಂದು ಅನವರ್ತದ ಕೊಡಿ ಅಂತೇಳಿ ತಿಂದು ಬಿಡ್ತಾರೆ. ಯಾಕೆ, ದೀಕ್ಷೆ ಇಲ್ಲ ಅವನಿಗೆ. ವ್ರತ ಮಾಡ್ತಾರೆ ಏನರ್ಥ, ಅದಕ್ಕೆ ವ್ರತ ಪದಾರ್ಥನೇ ಮಾಡ್ತಾನೆ ಅಂತ. ಅದೇ ರೀತಿಯೇ ವೇದಗಳು ಏನು ಮಾಡ್ತಾ ಇವೆ ಅಂದರೆ ದೇವರನ್ನೇ ತಿಳಿಸ್ಕೊಡ್ತಾ ಇವೆ. ಅದಕ್ಕೇನಂತ ಹೆಸರು, ವೇದ ಅಂತ ಹೆಸರು. ಕಣ್ಣು ದೇವರು ಬೇರೆಯನ್ನು ತಿಳಿಸ್ಕೊಡುತ್ತೆ, ತರ್ಕ ಬೇರೆಯನ್ನು ಉಪಯೋಗಿಸ್ಬೋದು. ವೇದಗಳನ್ನು ವೇದಗಳನ್ನ ಯಾವುದಕ್ಕೆ ಉಪಯೋಗಿಸ್ಬೇಕು, ದೇವ್ರನ್ನ ತಿಳಿಯಲಿಕ್ಕೆ ಮಾತ್ರ. ಆದ್ರಿಂದಾಗೇನೆ ಏನಂತ ಹೆಸರು ಅದಕ್ಕೀಗ, ವೇದ. ಮತ್ತು ದೇವ್ರನ್ನ ತಿಳಿಸ್ಕೊಡೋದಕ್ಕೆ ಪ್ರತ್ಯಕ್ಷಕ್ಕಾಗಲಿಲ್ಲ, ಬೇರೆ ಏನೋ ತಿಳಿಸ್ಕೊಡೋದು, ದೇವ್ರನ್ನ ತಿಳಿಸ್ಕೊಡ್ಲಿಲ್ಲ, ವೇದ ಅಂತ ಹೆಸರು ಬರಲಿಲ್ಲ. ತರ್ಕಕ್ಕೆ ದೇವ್ರನ್ನ ತಿಳಿಸ್ಕೊಡೋದು ಶಕ್ತಿ ಇಲ್ಲ, ಅದಕ್ಕೆ ಅದು ವೇದ ಆಗಲಿಲ್ಲ. ವೇದಗಳಿಗೇನಿದೆ, ಸದಾಗಮೈಕ ವಿಜ್ಞೇಯಂ, ದೇವ್ರನ್ನ ತಿಳಿಸ್ಕೊಡೋ ಶಕ್ತಿ ಇದೆ. ಅದಕ್ಕೇನಂತ ಕರೆದ್ರೆ ಅದನ್ನು ವೇದ ಅಂತ ಹೆಸರು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಒಂದು ಪದಾರ್ಥನ ಹೇಗೆ ಉಳಿಬೇಕು ಗೊತ್ತಾಗುತ್ತೆ. ಹನುಮಂತನ ಯಾತಕ್ಕೆ ಹನುಮಂತ ಅಂತ ಹೆಸರು ಬಂತು, ಹನು ಅಂದರೆ ಗಲ್ಲ ಅಂತ ಅರ್ಥ. ಗಲ್ಲ ಇರೋರೆಲ್ಲ ಹನುಮಂತ ಆಗಿಬಿಟ್ರೆ ಎಲ್ಲರೂ ಹನುಮಂತರೇ. ಆದರೆ ವಜ್ರಾಯುಧ ತೊಗೊಂಡು ಹೊಡೆದ್ರೂ ಕೂಡ ಏನೂ ಆಗದ ಗಲ್ಲ ಇರೋನು ಅಂದ್ರೆ ಹನುಮಂತ. ಅಸಾಧಾರಣ ಟೆಸ್ಟೆಡ್ ಗೊತ್ತಾಯ್ತಾ, ಹನುಮಾನ್ ಅಂದರೆ ಯಾರಿಗೂ ಟೆಸ್ಟ್ ಮಾಡಿಲ್ಲ, ಟೆಸ್ಟ್ ಮಾಡಿ ಇರೋದಿಲ್ಲ ಆ ವಿಚಾರ, ಗಲ್ಲ ಅಲ್ಲ ಅವರೇ ಹೋಗ್ಬಿಡ್ತಾರೆ. ಆದರೆ ಹನುಮಂತನಿಗೆ ಏನಾಯ್ತು, ಗಲ್ಲ ಕೂಡ ಏನೂ ಆಗಲಿಲ್ಲ. ಅದರಿಂದ ಪ್ರಶಸ್ತ ಹನುಮಾನ್ ಅಂತಾಯ್ತು. ಅಸಾಧಾರಣ್ಯೇನ ವಿಪದೇಶ ಭವಂತಿ, ಎಲ್ಲರಿಗೂ ಕಂಠ ಇರುತ್ತೆ. ಇವ್ರ ಕಂಠ ಹೇಗಿದೆ ಗೊತ್ತಾ ಅಂತಾರೆ ಯಾರನ್ನಾದ್ರೆ, ಇವ್ರು ನನ್ನ ಕಂಠ ಇಲ್ಲ ಅಂತ ಕೇಳಿದರೆ ಕಂಠ ಹೇಗಿದೆ ಏನರ್ಥ ಅದಕ್ಕೆ, ಒಳ್ಳೆ ಹಾಡ್ತಾರೆ, ಒಳ್ಳೆ ಧ್ವನಿ ಸಂಗೀತ ಜ್ಞಾನ ಇದೆ ಅಂತ, ಅದು ಕಂಠ ಇದೆ ಅಂತ ಕರೀತಾರೆ. ಅದು ಅಸಾಧಾರಣ ಉಪದೇಶ ಭವಂತಿ. ನಮ್ಮ ಕಂಠ ಇದೆ, ನಾವು ಊಟ ಮಾಡ್ತೀವಿ, ಊಟ ಮಾಡೋದು ಕಂಠ ಅಂತ ಕರೀಲಿಲ್ಲ, ಏನಂತ ಕರೀತಾರೆ ಅದಕ್ಕೆ, ಇನ್ನೂ ಕರೀಲಿ ದೊಡ್ಡ ಕೈ ಅಂದ್ಬಿಡ್ತಾರೆ ಕೆಲವರಿಗೆ, ದೊಡ್ಡ ಕೈ ಅಂತಾರೆ. ಈಗ ಕೈ ಎಲ್ಲರಿದ್ದಾಗೆ ಇರುತ್ತೆ, ದೊಡ್ಡದೇನಲ್ಲ ಅಂದರೆ ಏನಂತ, ಧಾರಾಳಿಗಳು ಹೆಚ್ಚಾಗ್ತಾರೆ ಅಂತ ಅರ್ಥ. ಕೆಲವ್ರದ್ದು ಟೈಟ್ ಹ್ಯಾಂಡೆಡ್ ಅಂತ ಕರೀತಾರೆ, ಹಿಡ್ಕೊಂಡ್ರೆ ಟೈಟ್ ಹ್ಯಾಂಡೆಡ್ ಅಂತ ಕೇಳಿದ್ರೆ, ಹಿಡ್ಕೊಂಡ್ರೆ ಕೈ ಸ್ವಲ್ಪ ಬರೋದು ಅವ್ರಿಗೆ, ಜಾಸ್ತಿ ಬರೋದೇ ಇಲ್ಲ. ಅದಕ್ಕೆ ಏನಂತಾರೆ ಟೈಟ್ ಹ್ಯಾಂಡೆಡ್. ಅವೆಲ್ಲ ಅಸಾಧಾರಣ್ಯನೇ ಉಪದೇಶ ಭವಂತಿ. ಅದೆಲ್ಲ ನ್ಯಾಯ ತಿಳ್ಕೊಂಡ್ಬಿಟ್ರೆ ಯಾವುದೇ ಪದಾರ್ಥಕ್ಕೆ, ಇವ್ರ ಜ್ಞಾನಿಗಳು ಅಂತ ಕರೀತಾರೆ. ಎಲ್ಲರ ಜ್ಞಾನ ಇಲ್ವಾಗಿದ್ರೆ, ಎಲ್ಲರೂ ಜ್ಞಾನಿಗಳೇ ಒಂದು ಅರ್ಥದಲ್ಲಿ. ಕುರಿಕಾಯಿಗೂ ಒಂದು ಜ್ಞಾನ ಇದೆ, ಕುರಿಗಳ ಬಗ್ಗೆ ನಮಗೇನು ಅವನಿಗೆ ಗೊತ್ತಿರೋದೆಲ್ಲ ವಿಷಯ. ದನಕಾಯಿಗೂ ಜ್ಞಾನ ಇದೆ, ಜ್ಞಾನ ಅಂತ ಕರೆಯೋದಿಲ್ಲ. ಯಾವುದು ಜ್ಞಾನ ಅಂದರೆ ಬ್ರಹ್ಮಜ್ಞಾನವೇ ಜ್ಞಾನ. ಅರ್ಥ ಆಯ್ತಾ? ದ್ವಕದ ಇವತ್ತಿಗೂ ಕೂಡ ಯಾವುದೇ ಸಹಿಸೋದು ಜ್ಞಾನ ಅಂತ ಕರೆಯೋದಿಲ್ಲ. ಯಾರು ಜ್ಞಾನಿ ಅಂತ ಕರೀತಾರೆ? ಶಾಸ್ತ್ರವಿದ್ದವರು ಮಾತ್ರ ಜ್ಞಾನಿ ಅಂತ ಕರೆಯೋದು. ಅಂದರೆ ಬ್ರಹ್ಮಜ್ಞಾನವೇ ಜ್ಞಾನ ಎಲ್ಲ. ಅದು ಜ್ಞಾನದಿಂದ ಮೋಕ್ಷ ಅಂದ್ರೆ ಏನರ್ಥ? ಬ್ರಹ್ಮಜ್ಞಾನದಿಂದ ಮೋಕ್ಷ ಅಂತ ಅರ್ಥ. ಇಲ್ಲಿ ಯಾವುದೋ ನಮಗೆಲ್ಲರಿಗೂ ಜ್ಞಾನ ಇರೋ, ನಮಗೆಲ್ಲ ಏನಾಗಬೇಕಿತ್ತಾಗಿದ್ರೆ ಎಲ್ಲರಿಗೂ ಮೋಕ್ಷ ಆಗಬೇಕಾಗಿತ್ತು. ಯಾವುದೋ ಜ್ಞಾನದಿಂದ ಮೋಕ್ಷ ಅಲ್ಲ. ಇದೆಲ್ಲ ಗಟ್ಟಿ ಮಾಡಿಕೊಂಡ್ರೆ ವೇದಗಳಿಗೆ ತಿಳಿಸಿಕೊಡೋದ್ರಿಂದ ವೇದ ಅಂತ ಕರೀತಾರೆ ಅಂದರೆ, ಬೇರೆ ಯಾವ ಪ್ರಮಾಣದಿಂದ ತಿಳಿಸಿಕೊಡೋದಕ್ಕಾಗದೇ ಇರತಕ್ಕಂಥ ವಸ್ತು ಯಾವುದು? ದೇವರು. ಅಂತ ದೇವರನ್ನು ತಿಳಿಸಿಕೊಡೋದು ಯಾವುದು? ವೇದ. ಅದು ವೇದಕ್ಕೆ ಏನಂತ ಹೆದರು ಬಂತು? ವೇದ ಅಂತ ಹೆದರು ಬಂತು. ಅದನ್ನು ಹೇಳ್ತಾರೆ, ವೇದನ ಕರಣತ್ವೇ ತಸ್ಮಾತ್ ವೇದನ ಕರಣತ್ವೇ ಸಮಾನೆ ಅಪಿ. ಸಮಾನೆ ಅಪಿ ಅಂದ್ರೇನು? ಮೂರು ಪ್ರಮಾಣಕ್ಕೂ ಏನಂತ ಹೆಸರು? ಪ್ರತ್ಯಕ್ಷ ಅನುಮಾನ. ಮೂರು ಕೂಡ ಏನು? ಪ್ರಮಾಕರಣಂ ಪ್ರಮಾಣ. ಮೂರಕ್ಕೂ ಕೂಡ ಏನಿದೆ? ಜ್ಞಾನ ಕೂಡ ಶಕ್ತಿ ಇದೆ. ಆದರೆ ಅಸಾಧಾರಣ್ಯನೇ ಉಪದೇಶ ಭವಂತಿ ಇತಿ ನ್ಯಾಯಾತ್. ವಿಶಿಷ್ಟ ವಸ್ತು ವೇದನಕರಣತ್ವಾದೇವ ಏತಾನ್ ವೇದ ವೇದ ಇತ್ಯಾಹು. ವಿಶಿಷ್ಟ ವಸ್ತು ವೇದನಕರಣ. ವಿಶಿಷ್ಟ ವಸ್ತು ಅಂದರೆ ಯಾರು? ದೇವರು. ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ನೈವೇಶಿಸ್ತೇ ಸಮಂ ಪಶ್ಯಾ. ಅಚ್ಚು ಸರ್ವೋತ್ತಮ ವಸ್ತು ಅಂತ ದೇವರನ್ನು ತಿಳಿಸಿಕೊಡೋದ್ರಿಂದ ವೇದಗಳು ಅಂತ ಕರೀತಾರೆ. ವಿವಕ್ಷಿತಸ್ಯ ಸರ್ವಸ್ಯಾಪಿ ಅರ್ಥಸ್ಯ ಪ್ರತಿಪಾದನಾತ್ ಪುರಾಣವಾಕ್ಯಂ ಆದೌ ಪಠಿತಂ. ಮತ್ತೆ ಧಿಕ್ಕಾರ ಬರೀತಾರೆ. ಶ್ರುತಿನೂ ಕೋಟ್ ಮಾಡಿದ್ರು, ಸ್ಮೃತಿನೂ ಕೋಟ್ ಮಾಡಿದ್ರು. ಶ್ರುತಿ ಸ್ಮೃತಿಗಳಲ್ಲಿ ಸಾಮಾನ್ಯವಾಗಿ ಯಾವುದು ದೊಡ್ಡದು? ಸಾಮಾನ್ಯವಾಗಿ ಶ್ರುತಿ ದೊಡ್ಡದು. ಆಚಾರ್ಯರು ಮೊದಲು ಶ್ರುತಿ ಕೋಟ್ ಮಾಡ್ಬೋದಾಗಿತ್ತು, ಯಾಕೆ ಶ್ರುತಿ ಕೋಟ್ ಮಾಡಿದರು? ಇದಕ್ಕೂ ಕಾರಣ ಹೇಳ್ತಾರೆ. ಅರ್ಥ ಆಯ್ತಾ? ಇದನ್ನು ಕಾರಣ ಹೇಳ್ತಾರೆ. ಏನು ಕಾರಣ ಅಂದರೆ, ವಿವಕ್ಷಿತಶ್ಚ ಸರ್ವಸ್ಯಾಪಿ ಅರ್ಥಸ್ಯ ಪ್ರತಿಪಾದನಾತ್ ಪುರಾಣ ವಾಕ್ಯಂ ಮಾಧವ ಪಠಿತಂ. ಪುರಾಣ ವಾಕ್ಯದಲ್ಲಿ ಏನಾಗಿದೆ ಅಂದರೆ, ಒಂದು ವಾಕ್ಯದ ಎಲ್ಲ ವಿಷಯ ಸೇರ್ಕೊಂಡ್ಬಿಟ್ಟಿದೆ, ಅದಕ್ಕೆ ಸಮಗ್ರವಾಗಿದ್ದು ಅದನ್ನು ಕೋಟ್ ಮಾಡಿಬಿಟ್ರು. ಇಲ್ಲಿ ಮೂರು ವಾಕ್ಯದಲ್ಲಿ ಮೂರು ವಿಷಯ ಎಲ್ಲ ಸೇರಿ ಒಂದು ವಿಷಯ ಬಂದಿದೆ. ಅದಕ್ಕೇನು ಮಾಡಿದರು? ಎಲ್ಲ ವಿಷಯ ಒಟ್ಟಿಗೆ ಒಂದೇ ಸತಿ ಹೇಳುತ್ತೆ ಅಂಥೇಳಿ ಪುರಾಣ ವಾಕ್ಯ ಮೊದಲು ಕೋಟ್ ಮಾಡಿದರು, ಆಮೇಲೆ ವೇದವಾಕ್ಯ ಕೋಟ್ ಮಾಡಿದರು. ಅದಕ್ಕೊಂದು ಕಾರಣ ಕೆಲಸ, ವೇದವಾಕ್ಯ ಮೊದಲು ಕೋಟ್ ಮಾಡ್ತಾರೆ ಅದಕ್ಕೆ ಅಂತ ಕೇಳಿದರೆ ಅದು ಇನ್ನೂ ಕ್ಲಿಯರ್ ಆಗಿದೆ. ಅರ್ಥ ಆಯ್ತಾ? ಆದ್ದರಿಂದ ಆಚಾರ್ಯ ಕೋಟ್ ಮಾಡೋದ್ರಲ್ಲಿ ಕ್ರಮ ಇರುತ್ತೆ. ಎರಡನ್ನೂ ಕೋಟ್ ಮಾಡ್ತಾರೆ ಸಾಮಾನ್ಯ, ಒಂದನ್ನು ಬಿಡೋದಿಲ್ಲ ಅವರು. ಅದು ಯಾವುದು ಮೊದಲು ಹೇಳ್ತಾರೆ ಅನ್ನೋದು ಯಾವುದನ್ನು ಡಿಪೆಂಡ್ ಆಗುತ್ತೆ? ಕ್ಲಾರಿಟಿ ಮೇಲೆ ಡಿಪೆಂಡ್ ಆಗಿ. ಯಾವುದು ಕ್ಲಾರಿಟಿ ಜಾಸ್ತಿ ಇರುತ್ತೆ, ವಿಷಯ ಹೆಚ್ಚಿರುತ್ತೆ, ಅದನ್ನೇನು ಮಾಡ್ತಾರೆ? ಫಸ್ಟ್ ಕೋಟ್ ಮಾಡ್ತಾರೆ. ಇದು ಕೋಟ್ ಇದರಿಂದ ನಮಗೇನು ತೋರಿಸ್ತಾರೆ? ಕೋಟ್ ಮಾಡಬೇಕಾದ್ರೆ ಹೇಗಿರಬೇಕು ಅಂತ ಹೇಳ್ತಾರೆ. ಬರೀ ಅವ್ರು ಕೋಟ್ ಮಾಡ್ತಾರೆ ಮುಖ್ಯ ಅಲ್ಲ, ನಾವು ಕೂಡ ಏನು ಮಾಡಬೇಕು? ಯಾವುದೋ ವಿಷಯ ಬಂದಾಗ ಯಾವುದು ಸಮಗ್ರ ಇರಬೇಕು ಅದನ್ನೇನು ಮಾಡಬೇಕು? ಬಂದು ಕೋಟ್ ಮಾಡಬೇಕು. ಸಮಗ್ರ ಇರೋದನ್ನು ಫಸ್ಟ್ ಹೇಳಬೇಕು. ಕೆಲವೊಮ್ಮೆ ಕೊನೆಗೆ ಹೇಳಬೇಕಾಗುತ್ತೆ, ಕೆಲವೊಮ್ಮೆ ಕೊನೆಗೆ ಹೇಳೋದ್ರಲ್ಲೂ ಪಾಯಿಂಟ್ ಇರುತ್ತೆ, ಬಂದು ಹೇಳೋದ್ರಲ್ಲೂ ಪಾಯಿಂಟ್ ಇರುತ್ತೆ. ಇಲ್ಲಿ ಬೇಕಾಗಿದ್ದೇನೀಗ ಎಲ್ಲ ಸ್ಪಷ್ಟ ತಿಳಿಬೇಕು ಅಂಥೇಳಿ ಮೊದಲು ಹೇಳಬೇಕಾದ ಪ್ರಸಂಗ ಬಂದಿತ್ತು ಹೇಳಿದರು. ಇದನ್ನೆಲ್ಲ ಪ್ರಸಿದ್ಧ ಹೇಳ್ತಾರೆ. ತತ್ವನಟಿಕ ಓದಿದ್ದೀನಿ ಅಂತ ಹೇಳಿದ ತಕ್ಷಣ ಸದಾಗಮೈಕ ವಿಜ್ಞೇಯಂ ಅಂತ ಹೇಳೋದಕ್ಕೆ ಆಚಾರ್ಯ ಏನು ಆಧಾರ ಕೊಟ್ಟರು ಅಂತ ಕೇಳಿದ ತಕ್ಷಣ ಏನು ಹೇಳಬೇಕಾಗ? ಇಷ್ಟು ಇದು ಇಷ್ಟು ಆಧಾರ ಕೊಟ್ಟರು ಅಂತ ಹೇಳಬೇಕು. ಅವ ಆಗಿದ್ದರೆ ಮೊದಲೇ ಪುರಾಣ ವಾಕ್ಯ ಕೊಟ್ಟರು ಅಂತ ಕೇಳುತ್ತಾರೆ. ಅವಾಗ ಹೇಳಬೇಕಾದ್ರೆ ಟೀಕಾರ ಮಾತು ಹೇಳಬೇಕು. ವಿವಕ್ಷಿತಸ್ಯ ಸರ್ವಸ್ಯಾಪಿ ಅರ್ಥಸ್ಯ ಪ್ರತಿಪಾದನಾ. ವಿವಕ್ಷಿತ ಅಂದ್ರೇನು? ವಕ್ತುಂ ಇಷ್ಟವಾದದ್ದು ವಿವಕ್ಷಿತ. ಏನು ಹೇಳೋದಕ್ಕೆ ಹೊರಟಿದ್ದಾರೋ ಅದಿಷ್ಟು ಒಂದೇ ಕಡೆ ಸಿಗೋದ್ರಿಂದ ಪುರಾಣ ವಾಕ್ಯವನ್ನು ಮೊದಲು ಹೇಳಿದರು. ಆದೌ ಪಠಿತ ಶ್ರುತಯಸ್ತು ಏಕದೇಶ ಪ್ರತಿಪಾದನಾತ್ ಪಶ್ಚಾದಿತಿ. ಶ್ರುತಿಗಳು ಒಂದೊಂದನೇ ಹೇಳ್ತಿರೋದ್ರಿಂದ ಪ್ರತ್ಯೇಕ ಕೋಟ್ ಮಾಡಿದರು. ಇದು ಅದಕ್ಕೆ ಕಾರಣ. ಇದಿಷ್ಟು ಒಂದು ವಾಕ್ಯ ಆಯಿತು. ಈಗ ಪ್ರಶ್ನೆ ಶುರುವಾಯಿತು. ಅತ್ರಾಹು, ನೀವು ಹೇಳ್ತೀರಿ ವೇದಗಳು ಭಾರಿ ಪ್ರಮಾಣ, ಅದರಿಂದ ದೇವರು ತಿಳಿತಾನೆ ಅಂಥೇಳಿ ನಾ ಅದನ್ನು ಒಪ್ಪೋದಿಲ್ಲ ಶುರು ಮಾಡೋದು. ಇಲ್ಲಿಂದ ಯಾರು ಬರ್ತಾರೆ ನಮಗೀಗ? ವೇದ ಒಪ್ಪದೇ ಇದ್ದವರಿಗೆ ಉತ್ತರ ಕೊಡಬೇಕು ಅಂತ ತೋರಿಸ್ತಾರೆ. ವೇದ ಒಪ್ಪದೇ ಇದ್ದವರಿಗೂ ಕೂಡ ಹೇಗೆ ಉತ್ತರ ಕೊಡಬೇಕು ನಾವು? ಯಾಕೆಂದ್ರೆ ವೇದ ಒಪ್ಪಿದರೆ ಮಾತಾಡಕ್ಕೆ ಬರಬೇಡ ಅಂತ ಹೇಳಕ್ಕೆ ಬರೋದಿಲ್ಲ. ಫಸ್ಟ್ ಏನು ಮಾಡಬೇಕೀಗ? ವೇದನ ಒಪ್ಪಿಸ್ಬೇಕೀಗ. ವೇದ ಒಪ್ಪೋದಿಲ್ಲ ಅನ್ನೋ ಯಾತಕ್ಕೋಸ್ಕರ ಒಪ್ಪೋದಿಲ್ಲ ಅಂತ ಹೇಳ್ತಾನೆ ಫಸ್ಟ್ ಪಾಯಿಂಟ್. ಅವ್ನ ಪಾಯಿಂಟ್ ಎಲ್ಲಿ ತಪ್ಪಿದೆ ಹೇಳಿಬಿಟ್ರೆ ಏನಾಗುತ್ತಾಗ? ವೇದ ಪ್ರಮಾಣ ಸಿದ್ಧ ಆಗುತ್ತೆ. ಅದಕ್ಕೆ ಇದೆಲ್ಲ ಸರಿಯಾಗಿ ಓದಿದವರಿಗೆ ಮನೆಯಲ್ಲೇ ಜನಕ್ಕೆ ಉತ್ತರ ಕೊಡೋಕ್ಕೆ ಬರುತ್ತಾಗ, ಶಾಸ್ತ್ರ ಹೇಳಿದ್ ಕೇಳೋದಿಲ್ಲ ಅಂದ್ಬಿಡ್ತಾರಾಗ, ಇದೆಲ್ಲ ಉತ್ತರ ಕೊಟ್ಟರೆ ಏನಾಗುತ್ತೆ ಅವರಿಗೆ? ತಿಳಿಯುತ್ತಾಗ ಶಾಸ್ತ್ರ ಓದೋದು ಎಲ್ಲೋ ಪಾಠ ಪ್ರವಚನ ಮಾಡಿದರೆ ಶಾಸ್ತ್ರ ಅಷ್ಟೇ ಇಲ್ಲ. ಮನೆಯಲ್ಲೂ ಕೂಡ ಯಾರೇ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಏನು ಮಾಡಬೇಕಾಗ? ಉತ್ತರ ಕೊಡೋ ಸಾಮರ್ಥ್ಯ ಇರಬೇಕು. ವಾಕ್ಯಾರ್ಥ ಮಾಡೋ ಸಾಮರ್ಥ್ಯ ಬೇರೆ, ಸಾಮಾನ್ಯ ಇನ್ಫಾರ್ಮೇಶನ್ ಕೊಡೋ ಸಾಮರ್ಥ್ಯ ಬೇರೆ. ಎಲ್ರಿಗೂ ಇರಬೇಕು. ಡಾಕ್ಟರ್ ಅಲ್ಲ, ಹಾಸ್ಪಿಟಲ್ ಎಲ್ಲಿದೆ ಅಂತ ಹೇಳಬೇಕು ಕೊನೆ ಪಕ್ಷ. ಇಲ್ಲೋಗಿ ಹಾಸ್ಪಿಟಲ್ ಇದೆ ಅದೇ ನಮಗೆ ಗೊತ್ತಿಲ್ಲ, ಅದು MBBS ಓದಬೇಕು, ಅದಕ್ಕೆ ಏನು ಮಾಡ್ಬೇಕು ಅದು ಬೇಕಾಗಿಲ್ಲ. ಅಷ್ಟಾರು ಎರಡಷ್ಟು ಜ್ಞಾನ ಇರಬೇಕು. ಆ ರೀತಿ ಹೋಗ್ಬಿಟ್ಟಿದೆ, ತಪ್ಪು ಹೋಗ್ಬಿಟ್ಟಿದೆ, ಯಾರು ಹೇಳ್ತಾರೆ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದು ತಪ್ಪು. ಅತ್ರಾಹುಹು ಯಾರು ಹೇಳ್ತಾರೆ ಅಂತ ಪ್ರಶ್ನೆ. ಈಗ ಇಲ್ಲಿ ಹೇಳ್ತಾರೆ, ಯಾರು ಹೇಳ್ತಾರೆ ಇದನ್ನು? ಒಪ್ಪದೇ ಇರೋರು ಹೇಳ್ತಾರೆ. ಇಷ್ಟೊತ್ತೇನು ಹೇಳಿದಿರಿ ನೀವೀಗ, ಆದ್ರೆ ಒಪ್ಪದೇ ಇರೋರು ಹೇಳ್ತಾರೆ. ಅದೇನು ಒಪ್ಪೋದಿಲ್ಲ ಅವರೀಗ? ವೇದ ಒಪ್ಪೋದಿಲ್ಲ. ಯಾತಕ್ಕೆ ಒಪ್ಪೋದಿಲ್ಲ ಅಂದ್ರೆ, ಯದ ಅನೃತಂ ತದ ಅಪ್ರಮಾಣಂ ದೃಷ್ಟಂ ಯಥಾ ಉನ್ಮತ್ತ ವಾಕ್ಯಂ. ಇಲ್ಲಿಂದ ಶುರು. ಯತ್ ಅನೃತಂ ತದ್ ಅಪ್ರಮಾಣಂ ದೃಷ್ಟಂ. ಋತ ಅಂದ್ರೆ ಸತ್ಯ, ಅನೃತ ಅಂದ್ರೆ ಏನು? ಸುಳ್ಳು. ಯಾವುದು ಸುಳ್ಳಾಗಿರುತ್ತೋ ತದ್ ಅಪ್ರಮಾಣಂ, ಅದು ಪ್ರಮಾಣವಲ್ಲ. ದೃಷ್ಟಂ ಎಲ್ಲರೂ ಕಂಡಿರೋ ವಿಚಾರ ಇದು. ಯಾವುದು ಸುಳ್ಳು ಹೇಳುತ್ತೋ ಅದೇನಲ್ಲ, ಪ್ರಮಾಣ ಅಲ್ಲ. ಯಥಾ ಉನ್ಮತ್ತ ವಾಕ್ಯಂ, ಯಾವ ದೃಷ್ಟಾಂತ ಯಾರು ಹುಚ್ಚನ ಮಾತಿದ್ದ ಹಾಗೆ. ಹುಚ್ಚನ ಮಾತನ್ನು ಯಾರು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅವನೇನೋ ಹುಚ್ಚ ಹೇಳಿದ್ರೆ ಸೀರಿಯಸ್ ಯೋಚನೆ ಮಾಡ್ತಾ ಕೊಡ್ತಾನೆ ಒಬ್ಬನು. ಒಬ್ಬನು ಬರ್ತಾನೆ ಹುಚ್ಚರಿಯಲ್ಲಿ ಹೋಗೋಣ ಕಣ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೌದಾ ಅಂತ ಹೋಗ್ಬಿಡ್ತಾರೆ. ಮತ್ತೆ ಮಾತಾಡೋಕೆ ಹೋಗಿದ್ರೆ ಏನಂತಾರೆ ಅದಕ್ಕೆ? ಹೌದಾ ಅಂತ ಬಂದು ಹೋಗೇಬಿಡ್ತಾರೆ. ವೇದ ವಾಕ್ಯಗಳೆಲ್ಲ ಏನಿವೆಲ್ಲ ಕೂಡ ಹುಚ್ಚರ ವಾಕ್ಯಗಳಿದ್ದ ಹಾಗೆ. ಯಾತಕ್ಕೆ? ಅವೆಲ್ಲ ಸುಳ್ಳು ಸುಳ್ಳು ಹೇಳ್ತಾ ಇದೆ. ಏನು ಸುಳ್ಳು ಹೇಳ್ತಾ ಇದೆ? ಅನೃತಂಚ ಪುತ್ರಕಾಮಹ ಪುತ್ರೇಷ್ಠ ಯಜೇತ ಇತ್ಯಾದಿ ಒಂದು ವೇದ ವಾಕ್ಯ ಇದೆ. ಪುತ್ರಕಾಮಹ, ಗಂಡು ಮಗ ಆಗಬೇಕು ಅಂತ ಅಪೇಕ್ಷೆ ಇದ್ದವನು. ಪುತ್ರೇಷ್ಠ ಯಜೇತ ಅಂತ ಒಂದು ವಾಕ್ಯ ಇದೆ ವೇದದಲ್ಲಿ. ಪುತ್ರಕಾಮೇಷ್ಠಿ ಮಾಡಿಬಿಟ್ರೆ ಏನಾಗುತ್ತೆ? ಸಂತಾನವಾಗುತ್ತೆ ಅಂತ ಹೇಳ್ತಾರೆ. ಇತ್ಯಾದಿ ವೇದವಾಕ್ಯಂ ಕೃತಾಯಾಮಪಿ ಇಷ್ಟೋ ಪುತ್ರ ಜನ್ಮ ಅನುಪಲಂಭಾತ್. ಅದು ಮಾಡಿದ್ದೇವೆ ನಮಗೆ ಹಾಗೇ ಇಲ್ಲ ಅಂತ ಹೇಳ್ತಾನೆ ಮಾಡಿದವನಿಗೆ. ಅದಕ್ಕೆ ಯಾಕೆ ಹೋಗ್ತೀರಿ? ಯಾವುದೋ ಒಂದು ಸ್ತೋತ್ರ ವಿಷ್ಣು ಸಹಸ್ರ ಬೆಳಗ್ಗೆ ಆಗುತ್ತೆ ಅಂತ ಇದೆ. ಹೇಳಿದಾಗಲಿಲ್ಲ ತಕ್ಷಣ ಏನಂತಾನ ಅವನೀಗ? ವಿಷ್ಣು ಸಹಸ್ರನಾಮ ಅಪ್ರಮಾಣ ಗೊತ್ತಾನ. ಎಲ್ಲ ವಾಕ್ಯ ಕೊಡಕ್ಕೆ ಬರುತ್ತೆ. ತಾತ್ಪರ್ಯ ಏನು ಅಂದ್ರೆ, ಯಾವ ವಾಕ್ಯ ಹೇಳಿದ್ದು ನಡೆಯೋದಿಲ್ವೋ ಆ ವಾಕ್ಯ ಏನದು? ಅಪ್ರಮಾಣ. ವೇದ ವಾಕ್ಯ ಹೇಳಿದ್ದು ಏನಾಗಿಲ್ಲ, ನಡೆದಿಲ್ಲ, ಅದಕ್ಕೇನಲ್ಲ ಅದು? ಅಪ್ರಮಾಣ. ಒಂದು ವಾಕ್ಯ ಐತಿ. ಯಜೇಜ ಇತ್ಯಾದಿ ವೇದವಾಕ್ಯಂ ಕೃತಾಯಾಬಪಿ ಇಷ್ಟೌ ಪುತ್ರ ಜನ್ಮ ಅನುಪಲಂಭ. ಅನುಪಲಂಭ ಅಂದ್ರೆ ಆಗದೇ ಇರುವಿಕೆ, ಉಪಲಂಭ ಅಂದ್ರೆ ಆಗೋದು, ಅನುಪಲಂಭ ಅಂದ್ರೆ ಏನೋ ಆಗದೇ ಇರೋದು, ಪುತ್ರೋತ್ಪತ್ತಿ ಆಗದೇ ಇರೋದ್ರಿಂದ. ಏವಂ ಮೃದಬ್ರವಿ ಅವ ತಕ್ಷಣ ಹೇಳ್ತೀನಿ, ಅವಾಗ ದಶರಥನಿಗಾಯ್ತು ಅಂದ್ಬಿಡ್ತೀನಿ. ಏನಂತೇವೆ, ಅದು ಎಕ್ಸೆಪ್ಷನ್, ಆಕಸ್ಮಿಕ ಇರ್ಬೋದು. ಅದೊಂದು ನಮಗೆಲ್ಲ ಆಗಿಲ್ಲಲ್ಲ, ದಶರಥನ ಒಬ್ಬನಿಗಾಗಿರ್ಬೋದು, ಇನ್ನಷ್ಟು ಜನಕ್ಕಾಗಿಲ್ವಲ್ಲ. ಆ ಪ್ರಶ್ನೆ ಕೇಳ್ತಾನೋ ಮುಂದೆ. ಏವಂ ಮೃದಬ್ರವೀತ್ ಇತ್ಯಾದಿ ಅನುಮಾನ ವಿರುದ್ಧತ್ವ, ಇನ್ನೊಂದು ವಾಕ್ಯ ಇದೆ. ಯಾವ ವಾಕ್ಯ ಅನುಮಾನಕ್ಕೆ ವಿರುದ್ಧನೋ ಅದು ಅಪ್ರಮಾಣ. ವೇದವಾಕ್ಯ ಅನುಮಾನಕ್ಕೆ ವಿರುದ್ಧ. ಯಾತಕ್ಕೆ? ಮೃದಬ್ರವೀತ್, ಮಣ್ಣು ಮಾತಾಡಿತ್ತು ಅಂತ ಹೇಳುತ್ತೆ ವೇದವಾಕ್ಯದಲ್ಲಿ. ಮಣ್ಣು ಮಾತಾಡಿತ್ತು, ಆಪೋ ಅಪ್ರೂವನ್, ನೀರು ಮಾತಾಡಿತ್ತು ಅಂತ ಹೇಳ್ತಾರೆ. ಯಾರು ಮಣ್ಣು ಮಾತಾಡುತ್ತಾ, ನೀರು ಮಾತಾಡುತ್ತಾ? ಸೊ ವೇದವಾಕ್ಯ ಏನ್ ಹೇಳ್ತಾ ಇದೆ? ಯುಕ್ತಿ ವಿರುದ್ಧ ಮಾತಾಡ್ತಾ ಇದೆ. ಮೂರನೇದಾಯ್ತು. ನಾಲ್ಕನೇದು, ಸೌವ್ಯಾಹತಂಚ ಅಪ್ರಮಾಣಂ ದೃಷ್ಟಂ. ಯಾವುದು ಸೆಲ್ಫ್ ಕಾಂಟ್ರಡಿಕ್ಟೆಡ್ ಆಗಿರುತ್ತೋ ಅದೇನದು? ಅಪ್ರಮಾಣ. ನಾನು ಮೂಕ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ರಾಣುವು, ಎಷ್ಟು ಗಟ್ಟಿಯಾಗಿ ಹೇಳ್ತಾರೆ ಮೂಕ ಅಂತ ಹೇಳಿದ್ರೆ ಏನು ಹೇಳ್ತಾರೆ ಅದಕ್ಕೆ? ಗಟ್ಟ ಸುಳ್ಳೆ ತರೋಣಬಾ ಅಂತ ಹೇಳಿದ್ದಾನೆ. ಸವ್ಯಾಹತಂಚ ಅಪ್ರಮಾಣಂ ದೃಷ್ಟಂ. ಸವ್ಯಾಹತಂಚ, ಸವ್ಯಾಹತ ವೇದವಾಕ್ಯ ಹಾಗೇ ಇದೆ. ಒಂದು ವಾಯು ವೇದವಾಕ್ಯ ಹೇಳ್ತಾ ಇದೆ, ಉದಿತೇ ಹೋತವ್ಯಂ ಅನುದಿತೇ ಹೋತವ್ಯಂ ಇತ್ಯಾದಿ. ಸೂರ್ಯೋದಯ ಆದ್ಮೇಲೆ ಹೋಮ ಮಾಡಬೇಕು ಅಂತ ಹೇಳುತ್ತೆ, ಸೂರ್ಯ ಆಗಿದ ಮುಂಚೆ ಮಾಡಬೇಕು ಅಂತ ಹೇಳುತ್ತೆ. ಗೊತ್ತಾಯ್ತು? ಆದ್ಮೇಲೆ ಮಾಡಬೇಕು ಅಂತ ಒಂದು ವೇದವಾಕ್ಯ, ಸೂರ್ಯೋದಯಕ್ಕಿಂತ ಮುಂಚೆ ಅಂತ ಒಂದು, ಆಮೇಲೆ ಅಂತ ಒಂದು. ನೋಡಿದ್ರ ಏನಾಯ್ತು ಅಲ್ಲಿಗೆ? ಅದು ಹೋಮನೆ ಮಾಡೋದಿಲ್ಲ ಅಷ್ಟೇ. ಅದಕ್ಕೆ ಆಮೇಲೆ ಮಾಡೋಕೆ ಬಿಡಬೇಕು ಅಂತ ಹೇಳಿದ್ದಕ್ಕೆ ಕಾಂಟ್ರಡಿಕ್ಷನ್ ಇರೋದ್ರಿಂದ ಏನು ಮಾಡ್ತೀವಿ ನಾವೀಗ? ಸವ್ಯಾಹತ. ಇನ್ನೊಂದು ಹೇಳಿದ್ರೆ ಸರಿ, ತಾನೇ ಹೇಳ್ತಾ ಇದೆ, ಉದಿತೇ ಹೋತ ಅನುತೈದು ಹೋತವ್ಯ, ಅದೇ ಸವ್ಯಾಹತ. ಸೆಲ್ಫ್ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್, ಅದು ಉಪಯೋಗ ಇಲ್ಲ. ಪುನರುಕ್ತಂಚ ಅಪ್ರಮಾಣಂ. ಪುನರುಕ್ತಂ ಅಂದ್ರೆ ಏನು? ರಿಪೀಟ್ ಹೇಳಿದ್ದೇ ಹೇಳೋದು. ಅದಕ್ಕೇನಂತ ಕರೀತಾರೆ? ಹೇಳಿದ್ದೇ ಕೇಳಿದ್ದೇನಂತ ಕರೀತಾರೆ? ಅಪ್ರಮಾಣ. ವೇದವಾಕ್ಯ ಏನ್ ಮಾಡುತ್ತೆ? ಪುನರುಕ್ತಂಚ ವೇದವಾಕ್ಯಂ ಶಾಖಾಂತರೋಕ್ತ ಶಾಖಾಂತರೇ ವಿಧಾನಾತ್ ಏಕಶಾಪಿ ಶಾಖಾ ಆಯಾಮ್. ಒಂದೇದು, ಒಂದು ಶಾಖೆ ಅಂದ್ರೆ ಪಾರ್ಟ್, ಒಂದು ಅಧ್ಯಾಯ ಇನ್ನೊಂದು ಅಧ್ಯಾಯ ಇದ್ದಾಗೆ. ಒಂದು ಅಧ್ಯಾಯ ಮತ್ತೆ ಇನ್ನೊಂದು, ಅರಣ್ಯಕಾಂಡನು ಬಾಲಕಾಂಡ ಹೇಳಕ್ ಶುರು ಮಾಡ್ಬಿಟ್ರೆ ಏನಂತಾರಾಗ? ಸುಂದರಕಾಂಡನು ಬಾಲಕಾಂಡ, ಯುದ್ಧಕಾಂಡನು ಬಾಲಕಾಂಡ, ನಾವೇನಂತಾರೆ? ಪುನರುಕ್ತಿ ಆಗಿಬಿಡುತ್ತೆ. ಅದೇ ರೀತಿ ಶಾಖ ಅಂದ್ರೆ ಏನು? ಋಗ್ವೇದ ವೃಕ್ಷಾಖ, ಯಜುಶಾಖ ಇತ್ಯಾದಿಗಳು. ವೃಕ್ಷಾಖದಲ್ಲೂ ಶಾಖಲ ಶಾಖ, ಭಾಷ್ಕಲ ಶಾಖ ಇತ್ಯಾದಿಗಳು. ಒಂದರಲ್ಲಿ ಹೇಳಿದ್ರೆ ಹೇಳ್ತವ್ರು ಏನಾಗುತ್ತೆ ಅಲ್ಲಿಗೆ? ಅದು ಪುನರುಕ್ತಿ ಆಯ್ತು. ವೇದವಾಕ್ಯದಲ್ಲಿ ಬರುತ್ತೆ ಎಷ್ಟೋ ಕಡೆಗೆ. ಆದ್ರಿಂದ ಅದೇನದು? ಅಪ್ರಮಾಣ. ಪುನರುಕ್ತಂಚ ಅಪ್ರಮಾಣಂ. ಎರಡು ರೀತಿ ಇದೆ ಶಾಖ, ಒಂದು ಶಾಖೆಯಲ್ಲಿ ಮತ್ತೊಂದು ಶಾಖೆಯಲ್ಲಿ ಇಡೋದು ಒಂದು, ಅಥವಾ ಒಂದೇ ಶಾಖೆಯಲ್ಲಿ ಮತ್ತೆ ರಿಪೀಟ್ ಮಾಡೋದು, ಅದು ಒಂದು. ಎರಡಾಯ್ತು. ಈಗ ಏಕಶಾಪಿ ಶಾಖಾ ಆಯಾಮ್ ವಾಕ್ಯ ಆವೃತ್ತಿ ದರ್ಶನ ತ್ರಿಪ್ರಥಮನ್ವಾಹ ತ್ರಿರುತ್ತಮಾಭಿತಿ ಸ್ವಯಮೇವ ವಿಧಾನಾಚ್ಯ. ತ್ರಿಹಿ ಪ್ರಥಮಾಂ ಅಂತಾರೆ, ತ್ರಿಹಿ ಉತ್ತಮಾಂ ಅಂತಾರೆ. ಪ್ರಥಮ ಅಂದ್ರೆ ಉತ್ತಮ ಅಂತ ಅರ್ಥ, ಉತ್ತಮ ಅಂದ್ರೆ ಪ್ರಥಮ ಅಂತ ಅರ್ಥ. ಪ್ರಥಮ ದರ್ಜೆ, ಉತ್ತಮ ದರ್ಜೆ, ಎರಡೂ ಒಂದೇ. ಆದ್ರಿಂದ ವೇದವಾಕ್ಯ ಅಲ್ಲೇ ರಿಪೀಟ್ ಮಾಡಿತು. ಉದಿತೆ ಹೋತವ್ಯಂ ಅನುದಿತೆ ಹೋತವ್ಯಂ ಅಂತ ಹೇಗೆ ಕಾಂಟ್ರಡಿಕ್ಟ್ ಮಾಡ್ಕೊಂಡ್ತೋ ಹಾಗೆ ರಿಪೀಟ್ ಮಾಡ್ತಾ ಇದೆ ಇಲ್ಲಿ. ವಿಧಾನಾಚ್ಯ ನಿರರ್ಥಕಂಚ ಅಪ್ರಮಾಣಂ. ಯಾವುದು ಮೀನಿಂಗ್ಲೆಸ್, ಅದೇನದು? ಅಪ್ರಮಾಣ. ಮಗು ಏನೋ ಮಾತಾಡ್ತಿರುತ್ತೆ, ಯಾರೋ ಬರ್ತಾರೆ, ಇದೇನು ಗಾಡಿ ಕಷ್ಟಪಡ್ತಾರೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳ್ತಾರೆ. ಸುಮ್ಮನೆ ಬಿಡಿ, ಕೂಸು ಏನೋ ಹೇಳ್ತಾ ಇರತ್ತಾರೆ, ಹೋಗಿಬಿಡ್ತಾರೆ. ಬಾಲವಾಕ್ಯ ಏನಕ್ಕೆ ಕೆಮ್ಮೆ ಅಂತ ಹೇಳಲಿಲ್ಲ, ಆ ರೀತಿ ಆಗುತ್ತೆ. ಅದೇನದು ನಿರರ್ಥಕ ಅಪ್ರ ಅರ್ಥನೇ ಇಲ್ಲ, ಅದಕ್ಕೆ ನಿರರ್ಥಕಂಚ ಅಪ್ರಮಾಣ. ವೇದವಾಕ್ಯಗಳಲ್ಲಿ ಕೆಲವಕ್ಕೆ ಅರ್ಥನೇ ಇಲ್ಲ. ನಿರರ್ಥಕಂಚ ಶೃಣ್ಣೇವ ಇತ್ಯಾದಿ, ಶೃಣ್ಣೇವ ಇತ್ಯಾದಿ ಕೆಲವು ವಾಕ್ಯಗಳಿವೆ, ಅದಕ್ಕೆ ಅರ್ಥನೇ ಆಗೋದಿಲ್ಲ. ತನಗೆ ಅರ್ಥ ಆಗಿಲ್ಲ, ಏನು ತಿಳ್ಕೊಬಿಟ್ಟ ಅವನು, ಅರ್ಥನೇ ಇಲ್ಲ ಅಂತ ಹೇಳಿಬಿಟ್ಟ. ಪ್ರಮಾಣ ಆಗಿದ್ದು ಎಲ್ಲ ಭಾಷೆ ನಮಗೆ ಅಪ್ರಮಾಣನೇ. ನಮಗೆ ಅರ್ಥ ಆಗದ ಭಾಷೆಗಳಲ್ಲೇನೋ ನಮಗೆ ಗೊತ್ತಿರೋ ಮೂರ್ನಾಲ್ಕು ಭಾಷೆ ಗೊತ್ತೇನೆ ತಿಳ್ಕೊಬೋಣ. ಗೊತ್ತಿರೋದು ಭಾಷೆ ಎಷ್ಟಿದೆ ನಮಗೀಗ? ಸಾವಿರಾರಿದೆ. ಸೊ ಅವೆಲ್ಲ ಏನಾಗಬೇಕಾಗ? ಅಪ್ರಮಾಣ ಆಗಬೇಕು. ಆ ರೀತಿ ಆಯಿತು. ಪ್ರಮಾಣಾಂತರ ಸಿದ್ಧಾರ್ಥಂಚನ ಪ್ರಮಾಣಂ. ಅದೇ ರೀತಿಯೇ ಬೇರೆ ಪ್ರಮಾಣದಿಂದ ಗೊತ್ತಾಗಿದ್ದನ್ನು ಮತ್ತೆ ಹೇಳಿದ್ರೆ ಏನಂತ ಕರೀತಾರೆ ಅದನ್ನು? ಏನಂತ, ಬೆಂಕಿ ಕಾಣಿಸ್ತಾ ಇದೆ ನೋಡಿದ್ರಾ, ಅದು ಧೂಮ ಇದೆ, ಅದು ಬೆಂಕಿ ಇರಬೇಕು ಅಂತ ಕೇಳಿ ನೋಡ್ಬೇಕು. ಅದಕ್ಕೆ ಆ್ಯಕ್ಚುಲಿ ಬೆಂಕಿ ಕಣ್ಣಿಗೆ ಕಾಣಿಸ್ತಾ ಇದೆ. ಯುಕ್ತಿ ಜ್ವರ ಯುಕ್ತಿ ಅಪ್ಲೈ ಮಾಡ್ತಿದ್ದಾನೆ. ಏನಂತ ಯುಕ್ತಿ ಅಪ್ಲೈ ಮಾಡ್ತಾನೆ? ಅದು ಧೂಮ ಬಂದಿದೆ, ಕಣ್ಣು ಬೇರೆ ಮಂಜು ಮಂಜು ಆಗ್ತಾ ಇದೆ ಅನ್ನೋದು ಹೊಗೆಗೋಸ್ಕರ ಬಹುಶಾಲೆ ಬೆಂಕಿ ಇರಬೇಕು ಅಂತ ಕೇಳಿ ಏನಂತಾರೆ? ಸ್ಪಷ್ಟವಾಗಿ ಕಂಡಿದ್ದನ್ನು ಯುಕ್ತಿ ಅಂತ ಹೇಳೋದಕ್ಕೆ ಹೋಗೋದು. ವೇದ ಹಾಗೆ ಮಾಡ್ತಾ ಇದೆ. ಎಷ್ಟೋ ಕಣ್ಣಿಗೆ ಕಂಡ ವಿಷಯ ವೇದ ಏನು ಮಾಡ್ತಾ ಇದೆ, ಅದು ದೊಡ್ಡ ವಿಷಯ ಅಂತ ಹೇಳ್ತಾ ಇದೆ. ಪ್ರಮಾಣ ಅಂತರ ಸಿದ್ಧಾರ್ಥ ವೇದ ಬೈಯೋರು ಓದ್ಕೋಬೇಕು ಇದನ್ನೆಲ್ಲ ಫಸ್ಟು. ವೇದ ಬೈಯೋದು ಕೂಡ ಸಿಸ್ಟಮೆಟಿಕ್ ಬೈಬೇಕಾರೆ ಏನು ಮಾಡಬೇಕು? ಇಷ್ಟು ಓದಿರಬೇಕು ಫಸ್ಟ್. ಅದಕ್ಕೆ ಟೀಕಾರಾಯರ ಮಾತು ಕೇಳಿದ್ರೆ ಪ್ರಶ್ನೆ ಕೇಳೋದಕ್ಕೆ ಕೇಳಿದ್ರೆ ಉತ್ತರ ಕೊಡ್ತಾರಲ್ಲ, ಅವ್ರ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ. ನಾವು ಇದು ಪ್ರಶ್ನೆ ಕೇಳಿದಾಗ ಏಳು ಕಾರಣ ಕೊಡ್ತಾರೆ ಅಷ್ಟು. ಏಳು ಕಾರಣನೂ ಕೊಟ್ಟು ಅಪ್ರಮಾಣ ಅಂತ ಹೇಳ್ತಾರೆ. ಅಪ್ರಮಾಣ ಒಂದೇ ಕಾರಣ ಕೊಡ್ತಾರೆ ಸಾಮಾನ್ಯ, ಎಲ್ಲರೂ ಕೂಡ ಏಳು ಕಾರಣ ಕೊಡ್ತಾರೆ. ಪ್ರಮಾಣಂ ತಥಾವಿಧಂಚ ಅಗ್ನಿರ್ಹಿಮಸ್ಯ ಭೇಷಜಂ. ಹೇಳಿದ್ದು ಎಲ್ಲಿ ಹೇಳುತ್ತೆ ಅಂತ ಕೇಳಿದರೆ, ಅಗ್ನಿರ್ಹಿಮಸ್ಯ ಭೇಷಜಂ, ತಂಪಿಗೆ ಅಗ್ನಿ ಔಷಧಿ. ಯಾರಿಗೆ ಗೊತ್ತಿಲ್ಲ ಇದು? ಶೀತ ಆದಾಗ ಬೆಂಕಿ ಇಟ್ಕೊಂಡಿರಂತ ಕೇಳಿದರೆ ವೇದ ಓದ್ಬೇಕು. ಅದಕ್ಕೆ ಫಾರಿನ್ ಹೋಗಿ ಎಲ್ಲ ಮೇಲೆ ಇಟ್ಟಿರುತ್ತೆ, ಅದು ವೇದ ಬಂದ್ ಮಾಡ್ಕೊಂಡಿದ್ದಾರೆ ಅವರು. ಏನಿಲ್ಲ, ಅಗ್ನಿರ್ಹಿಮಸ್ಯ ಭೇಷಜಂ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ, ಪ್ರತ್ಯಕ್ಷ ಅನುಭವ ಸಿದ್ಧವಾದ ವಿಚಾರ. ವೇದವಾಕ್ಯ ದೊಡ್ಡದಾಗಿ ಹೇಳ್ತಾ ಇದೆ ಏನು ಉಪಯೋಗ ಇದರಿಂದ. ಏವಂ ಪುರಾಣೇಪಿ ಅನೃತತ್ವಾದೀನಿ ದ್ರಷ್ಟವ್ಯಾನಿ. ಪುರಾಣಗಳು ಇಷ್ಟೇನೆ, ಪುರಾಣಗಳು ಇಂಥ ವೇದದಲ್ಲಿ ಏನು ಹೇಳಿದ್ದೇವೋ ಅದಿಷ್ಟು ಕೂಡ ಯಾವುದಕ್ಕೆ ಅಪ್ಲಿಕಬಲ್? ಪುರಾಣಕ್ಕೆ ಅಪ್ಲಿಕಬಲ್ಲೇ. ತದ್ದೃಷ್ಟಾಂತೇನ ಅಶೇಷಸ್ಯಾಪಿ ವೇದಾದಿ ಭಾಗಸ್ಯ ಅಪ್ರಾಮಾಣ್ಯಂ ಅನೃತಂ ಅನುಮಾತವ್ಯಂ. ಅಲ್ಲ, ಎಲ್ಲ ವೇದ ಓದ್ಬಿಟ್ಟಿದೆಯಾ ಅಂತ ಕೇಳಿದರೆ, ನೋಡಿದ್ರಾ ನಾಲ್ಕಾರು ವೇದ ಓದಿದ್ದೇನೆ, ಅದರಲ್ಲಿ ಇಷ್ಟಿದೆ. ಉಳಿದೆಲ್ಲ ಹೇಗಿರಬೇಕು ಹೇಗಿದ್ರೆ? ಹಣೆ ಬಾರ ಅಷ್ಟೇ, ಎಲ್ಲವೂ ಹಾಗೆ. ಏನಂತ ಕರೀತಾರೆ ಸಂಸ್ಕೃತದಲ್ಲಿ? ಸ್ಥಾಲಿ ಪುಲಾಕಾನ್ಯಾಯ ಅಂತ ಹೆಸರು. ಸ್ಥಾಲಿ ಪುಲಾಕಾನ್ಯಾಯ ಅಂದ್ರೆ ಏನು? ಒಂದು ಅನ್ನ ಮಾಡ್ಲಕ್ಕೆ ಅಂತ ಹೊಟ್ಟಿದ್ದಾನೆ, ಬೆಂದಿದೆಯೆಲ್ಲ ನೋಡ್ತಾನೆ, ಇಡೀ ಕೆಳಗೆ ಹಾಕೊಂಡೇ ನೋಡೋದಿಲ್ಲ. ಏನು ಮಾಡ್ತಾನೆ? ಒಂದಿಷ್ಟು ನೋಡ್ತಾನೆ. ಒಂದು ನಾಲ್ಕೈದಾಗಿದ್ರು ಆದಾಗ ಲೆಕ್ಕ, ಆಗದೆ ಹೋದ್ರೂ ಆಗದಿದ್ದಾಗ ಲೆಕ್ಕ. ಅದು ಸ್ಥಾಲಿ ಪುಲಾಕ ಅಂದ್ರೇನು? ನಾಲ್ಕಾರು ಬೇಳೆ ಕಾಳು ಅಕ್ಕಿ ನೋಡಿಬಿಟ್ಟು ಅನ್ನ ಆಗಿದೆಯಲ್ಲ ಹೇಳ್ತಾರಲ್ಲ ಹಾಗೆ. ಅದೇ ರೀತಿಯಲ್ಲಿ ನಾಲ್ಕೈದು ವೇದ ವಾಕ್ಯ ನೋಡಿದ್ದಾಯ್ತಲ್ಲ ನಾವೀಗ, ಇದ್ರಿಂದ ಏನು ಎಕ್ಸ್ಟೆಂಡ್ ಮಾಡ್ಬೋದು ನಾವೀಗ? ನಾಲ್ಕು ಸಲ ಸುಳ್ಳು ಹೇಳಿದ್ಮೇಲೆ ಯಾವಾಗಲೂ ಸುಳ್ಳು ಹೇಳ್ತಾರೆ ಆ ಥರ ನಾಲ್ಕು ಯಾವಾಗಲೂ ಸುಳ್ಳು ಹೇಳ್ತಾರೆ, ಯಾವಾಗಲೂ ಹೋಗಲಿಲ್ಲ ಇವರೆಲ್ಲ ಕೂಡ. ನಾಲ್ಕೈದು ಸತ್ತು ಹೇಳಿದ ತಕ್ಷಣ ಬಿಟ್ಬಿಡ್ತಾರೆ, ಆ ರೀತಿ ಆಯಿತು. ಥೇರ್ಫೋರ್ ಅದೊಂದು ತಪ್ಪು. ಇನ್ನೊಂದು ದೊಡ್ಡದಿದೆ, ಕಿಂಚ ಸಂವಾದರಹಿತಂ ವಿಪ್ರಲಂಭಾಕಾದಿ ವಾಕ್ಯಂ ನಾ ಅಪ್ರಮಾಣ ತಥಾವಿಧಂಚ ವೇದಾಧಿಕಂ. ಯಾವ ಯಾವ ವಾಕ್ಯ ನಾಟ್ ವೆರಿಫೈಯಬಲ್ಲೋ ಅವು ಅಪ್ರಮಾಣ. ನಾಟ್ ಕನಸು ಹೇಳ್ಬಿಟ್ಟ ಬಂದು ನಿಮ್ಮ ಮನೇಲಿ ಬರ್ಕೊಳ್ಳೋಕೆ ಸ್ವಪ್ನ ಆಗಿದೆ ಅಂತ ಹೇಳ್ಬಿಟ್ಟು ಏನು ಮಾಡಬೇಕಾಗ? ನಾವು ಬರ್ಕೊಳ್ಳೋಕೆ ಹೋಗ್ತೀವಿ, ಯಾಕೆ ಬರ್ಕೊಡೋದಿಲ್ಲ ಅದಕ್ಕೆ ಹೇಳೋದಿಲ್ಲ? ಅದು ಕ್ರಾಸ್ ರೆಫರೆನ್ಸ್ ಬೇಕು ನಮಗೆ, ಬೇಕಾದ್ರೆ ವೆರಿಫಿಕೇಷನ್ ಏನು ಇಲ್ಲೇ ಇಲ್ಲ ಅದಕ್ಕೀಗ. ನೀವು ಸುಳ್ಳು ಹೇಳ್ತಿರ್ಬೋದು, ವೇದವಾಕ್ಯ ಹಾಗಾಗಿಬಿಟ್ಟಿದೆ. ವೇದವಾಕ್ಯ ಎಷ್ಟೋ ವೇದವಾಕ್ಯಗಳು ಏನಿಲ್ಲ, ಏನಿಲ್ಲ ಅದಕ್ಕೆ ಕನ್ಫರ್ಮ್ ಮಾಡೋ ಟೆಸ್ಟ್ ಇಲ್ಲ ಅದಕ್ಕೆ. ಥೇರ್ಫೋರ್ ಏನಂತ ಕರಿತೇವೆ ನಾವು ಅದನ್ನು? ಸುಳ್ಳು ಅಂತ ಕರಿತೇವೆ. ನೋಡಿ, ಕಿಂಚ ಸಂವಾದ ಅಂದ್ರೇನು? ಅಬೋಧಕತ್ವನ ಅಲ್ಲ ಅಲ್ಲ ಅಲ್ಲ, ಅಬೋಧಕತ್ವ ಗೊತ್ತೇನೇ ಆಗಲಿಲ್ಲ, ಅದಕ್ಕೆ ಅನರ್ಥಕ ಅಂತ ಹೇಳಿದ್ರಿಂದ ಹೀಗಾಗಲಿ. ಅನರ್ಥಕ ಅಂದ್ರೇನು? ಅರ್ಥ ಕೊಡದೇ ಇರೋದು. ಕೆಲವು ವಾಕ್ಯ ಅರ್ಥ ಆಗೋದಿಲ್ಲ, ಶೂನ್ಯವ ಅನ್ನೋ ವಾಕ್ಯ ಅರ್ಥ ಆಗೋದಿಲ್ಲ, ಅದಕ್ಕೆ ಅಪ್ರಮಾಣ ಅಂತ ಹೇಳಿಬಿಟ್ಟು. ಇದು ಅದಲ್ಲ ಕೇಸ್. ಇದು ಅಂದರೆ ಹೇಳಿದ್ದಕ್ಕೆ ವೆರಿಫೈಯಬಲ್ ಒಂದು ಪ್ರೂಫ್ ಇಲ್ಲ, ಗೊತ್ತಾಯ್ತಾ? ವೆರಿಫೈ ಮಾಡೋಕ್ಕೆ ಏನು ಬೇಕೀಗ? ಒಂದು ಪ್ರೂಫ್ ಬೇಕು, ಫ್ರಾಕ್ಚರ್ ಆಗಿದೆ ಅಂತ ಹೇಳಿದ. ನೋಡಿ, ಎಕ್ಸ್ರೇ ತೆಗೆದ, ಕೊನೆ ಏನಾಗಿತ್ತು? ಆಗಿತ್ತು, ಕನ್ಫರ್ಮ್ ಮಾಡ್ತದೆ. ಒಂದು ಒಂದರಿಂದ ಗೊತ್ತಾಗಿದ್ದು, ಇನ್ನೊಂದರಿಂದ ಏನಾಯಿತು? ಪ್ರೂವ್ ಆಯಿತು. ಆಮೇಲೆ ಇನ್ನೂ ಕೆಲಸಕ್ಕೆ ಏನು ಮಾಡ್ತೀವಿ ನಾವೀಗ? ಸೆಕೆಂಡ್ ಒಪಿನಿಯನ್ ಅಂತ ಕೇಳ್ತೇವೆ. ಸೆಕೆಂಡ್ ಒಪಿನಿಯನ್ ಏನಾಯಿತು? ಅವ್ರು ಹೇಳಿದ್ದೇ ಹೇಳಿದ, ಪ್ರಾಬ್ಲಮ್ ಇಲ್ಲ. ಬೇರೆ ವಿರುದ್ಧ ಹೇಳಿದ, ಅವಾಗ ಇಲ್ಲಿಗೆ ಹೋಗ್ಬೇಕಾಗತ್ತಾಗ ಥರ್ಡ್ ಒಪಿನಿಯನ್ಗೆ ಹೋಗ್ಬೇಕು. ಗೊತ್ತಾನೆ, ವೇದವಾಕ್ಯ ಸೆಕೆಂಡ್ ಒಪಿನಿಯನ್ ಕೊಡೋಕ್ಕೆ ಯಾರೂ ಇಲ್ಲ. ಯಾತಕ್ಕೆ? ಅದು ಕೇಳಿದ ಎಷ್ಟೋ ವಿಷಯಗಳಿಗೆ ನೀವೇ ಹೇಳ್ತೀರಿ ಪ್ರತ್ಯಕ್ಷ ಸಾಧ್ಯ ಇಲ್ಲ ಅಂತೀರಿ, ಅದು ಅನುಮಾನ ಸಾಧ್ಯ ಇಲ್ಲ ಅಂತೀರಿ, ಆದ್ರೆ ಒಂದೇ ಒಪ್ಪರಿ ಅಂತೀರಿ, ಹೇಗೆ ಒಪ್ಪೋದು ಈಗ? ಸಾಧ್ಯನೇ ಇಲ್ಲ. ಅಪ್ರಾಮ ಸಂವಾದರಹಿತಂ ವಿಪ್ರಂಭಕಾದಿ ವಾಕ್ಯಂ ಅಪ್ರಮಾಣಂ ತಥಾವಿಧಂಚ ವೇದಾಧಿಕಂ. ವೇದದ ಹಣೆಬಾರ ಅಷ್ಟಿದೆ. ಏವಂಚ ವೇದ ಪುರಾಣಯೋ ಅಪ್ರಾಮಾಣ್ಯಾತ್ ತದಂತರ್ಗತಾನಾಂ ಉದಾಹೃತ ವಾಕ್ಯಾನಾಂ ಅಪ್ರಾಮಾಣ್ಯಮೇವಾ. ಈಗ ವೇದ ಪುರಾಣಗಳು ಅಪ್ರಮಾಣ, ಆದ್ದರಿಂದ ವೇದ ಪುರಾಣಕ್ಕೆ ಅನುಗುಣವಾಗಿ ಏನೇ ಮಾತಾಡಿದ್ರು ಅದೇನಾಗುತ್ತೆ? ಅದೆಲ್ಲ ಅಪ್ರಮಾಣನೇ. ಏತೇಷಾಂ ವಚನಾನಾಮೇವ ಏನ ಹೇಳಿಲ್ಲ ಈಗ? ಸಂವಾದ ರಹಿತ ಅಂತ ಹೇಳಿದ್ರೆ ದೇವರ ಗುಣಪೂರ್ಣ ಅಂತೀರಿ. ಅದು ಹೆಬ್ಬರು ದೇವರು ಕಂಡಿಲ್ಲ, ಗುಣ ಕಾಣಕ್ಕೆ ಬೇರೆ ಆಧಾರ ಇಲ್ಲೇ ಇಲ್ಲ. ಗೊತ್ತಾಯ್ತಾ? ಬೇರೆ ಶಾಸ್ತ್ರ ಕೊಟ್ಟರೆ ಅಲ್ಲ ಅಂತ ಹೇಳ್ತಾ ಇದೆ. ನಮ್ಮ ಕಣ್ಣಿಗಂತೂ ಅದು ಕಂಡಿಲ್ಲ. ಸೊ ನಾನ್ ವೆರಿಫೈ, ಈಗ ಯಾವುದು ವೆರಿಫೈ ಮಾಡಕ್ಕೆ ಬರೋದಿಲ್ಲವೋ ಅದೇನು ಮಾಡ್ಬೇಕು ನಾವಾಗ? ಕೈ ಬಿಟ್ಬಿಡೋದೆ ವಾಸಿ. ಅಪ್ರಾಮಾಣ್ಯಮೇವ ಏತೇಷಾಂ ವಚನಾನಾಮೇವ ಅಪ್ರಾಮಾಣ್ಯಂ ಸತಿ ಕಥಂ ತದ್ ಏತದ್ಬಲಾತ್ ವಿಷ್ಣೋ ಸದಾಯವೇಕ ವಿಜ್ಞೇಯತ್ವ ಸಿದ್ಧಿಹಿ. ನೀವೆಲ್ಲ ಕೋಟ್ ಮಾಡಿದ್ದ ವಾಕ್ಯಗಳನ್ನು, ಈ ವಾಕ್ಯ ಕೋಟ್ ಮಾಡಿ ಏನಂತ ಹೇಳಿದ್ದೀರಿ? ಸದಾಗಮಯಿಕ ಅಂತ ಹೇಳಿದ್ದೀರಿ. ಇವನ್ನೇ ನಾವು ಕ್ವಶನ್ ಮಾಡ್ತಿದ್ದೇವೆ. ಈಗ ಅವ್ರು ಸಾಕ್ಷಿ ಹೇಳಕ್ಕೆ ಬಂದ, ಎಷ್ಟೋದ್ರೆ ಜಡ್ಜ್ ಇರ್ತಾನೆ, ಇವನು ಹೇಳ್ತಾನೆ, ಆ ಜಡ್ಜ್ ಒಪ್ಪೋದಿಲ್ಲ ಅಂದ್ಬಿಡ್ತಾನೆ. ಅದಕ್ಕೆ ನಮಗೆ ಅವ್ರ ಪಕ್ಕದವ್ರು ದಿವಸ ಗಲಾಟೆ ಮಾಡ್ತೀವಿ ನಾವು. ಅದರಿಂದ ಅವನೇನು ಮಾಡ್ತಾನೆ? ಪಾರ್ಷಿಯಲ್ ಆಗ್ಬೋದು ಅಂತ ಹೇಳ್ಬೋದು ಹೇಳ್ತಾನೆ. ಸೊ ವೇದವಾಕ್ಯಗಳು ಒಪ್ಪೋದಿಲ್ಲ ನಾವೀಗ. ಸದಾಗಮಯಿಕ ವಿಜ್ಞೇಯ ಅಂತ ಏನು ಹೇಳಿದಿರಿ, ಅದು ಪ್ರೂವ್ ಮಾಡೋಕ್ಕೆ ಇದನ್ನು ಕೊಟ್ಟಿದ್ದೀರಿ ನೀವೀಗ. ಇವ್ಯಾವುದೋ ಎಂಥ ವಿಷಯಗಳು ಪ್ರೂಫ್ ಅಲ್ಲ ಇವೆಲ್ಲ ಕೂಡ. ದೇರ್ ಫೋರ್ ಯಾವುದನ್ನು ಒಪ್ಪೋದಿಲ್ಲ ಅವೀಗ. ಸದಾಗಮಯಿಕ ವಿಜ್ಞೇಯ ಅನ್ನೋ ಕಾನ್ಸೆಪ್ಟೇ ಒಪ್ಪೋದಿಲ್ಲ ಫಸ್ಟ್ ಅಂತ ಹೇಳ್ತಾನೆ. ಅದು ಏನು ಪ್ರೂವ್ ಮಾಡಬೇಕಾಯ್ತು ಫಸ್ಟ್ ನಾವೀಗ? ದೇವರು ಸದಾಗಮಿಕ ವಿಜ್ಞೇಯ ಅಂತ ಹೇಳಬೇಕಾದ್ರೆ ಫಸ್ಟ್ ಏನು ಹೇಳಬೇಕು? ಫಸ್ಟ್ ಈಗ ಆಗಮ ಫಸ್ಟ್ ಪ್ರಮಾಣ ಅಂತ ಹೇಳಬೇಕು ನಾವು. ಆಗಮ ಅಂದ್ಮೇಲೆ ಒಂದು ಸದಾಗಮ, ಆಮೇಲೆ ಮುಂದಿನ ಪ್ರಶ್ನೆ. ಈಗ ಆಗಮನೇ ಪ್ರಮಾಣ ಅಲ್ಲ ಅಂತ ಹೇಳ್ತೀನಿ, ಏನು ಮಾಡಬೇಕು? ಅದಕ್ಕೆ ಉತ್ತರ ಕೊಡ್ತಾರೆ. ಈಗ ಏವಮೇವ ವೇದಾದಿವೇ ನಿರ್ದೋಷತ್ವಾದಿ ಸಿದ್ಧಿರಪಿ ಪರಾಸ್ತ ಇತ್ಯತಃ. ನಿನ್ನ ನಿರ್ದೋಷ ಶೇಷ ಸದ್ಗುಣ ಸಮತೀತ ಕ್ಷರಾಕ್ಷರ ಇಲ್ಲ ಯಾರಿಂದ ಗೊತ್ತಾಗಬೇಕು? ವೇದಗಳಿಂದ. ಗೊತ್ತಾಗೋ ಚಾನ್ಸೇ ಇಲ್ಲ. ಅದಕ್ಕೆ ನಾವು ಒಪ್ಪೋದಿಲ್ಲ ಅಂದ್ಬಿಡ್ತಾರೆ. ಅದಕ್ಕೆಲ್ಲ ಉತ್ತರ ಕೊಡಬೇಕಲ್ಲ ಆಚಾರ್ಯರ ಮಾತು. ನಚೈತೇಷಾಂ ವಚನ ಅನಾಮೈವ ಪ್ರಾಮಾಣ್ಯಂ. ಇಲ್ಲಿಂದ ಉತ್ತರ ಪ್ರಾರಂಭ. ಪ್ರಶ್ನೆಯಾಗಿದೆ, ಈಗ ಉತ್ತರಗಳು ಏನು ಉತ್ತರ ಕೊಡ್ತಾರೆ ನೋಡಬೇಕು. ಇದಕ್ಕೆಲ್ಲ ಕೂಡ ಇದೆಲ್ಲ ಉತ್ತರ ಕೊಟ್ಟಮೇಲೆ ಅವಾಗ ಏನನ್ಸುತ್ತೆ? ಯಾರೇ ಪ್ರಶ್ನೆ ಮಾಡಿದ್ರು ಕೂಡ ಏನು ಪ್ರಶ್ನೆ ಅರ್ಥ ಇಲ್ಲ ಅನಿಸ್ಬಿಡುತ್ತೆ. ಇದಿಷ್ಟು ವರ್ಕ್ಲ ಎಕ್ಸಾಂಪಲ್ಸ್ ಇದ್ದಾಗಿರ್ತವೆ, ಸರಿಯಾಗಿ ಓದಿ ನೆನ್ಪಿಟ್ಟುಕೊಂಡಿರ್ಬೋದು. ನಾಳೆ ಕಂಟಿನ್ಯೂ. ಓಂ ಜನ್ಮಾದ್ಯಶ್ಚ ಯತೋನ್ಮಯಾಧಿತರತಶ್ಚಾರ್ಥೇಶ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ